ಸ್ವರೂಪ ಪುರೋಹಿತರು ಇಟ್ಕೊಂಡಿದ್ರು ಅಂತ ಹೇಳಿದ ಮೇಲೆ ನಾವು ಇಟ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿದಾಗ ಪಾಂಡವರು ಒಪ್ಪಿಕೊಂಡ್ರು. ಇಲ್ಲಿ ಸ್ವಲ್ಪ ಸ್ಪಷ್ಟೀಕರಣ ತಿಳ್ಕೊಂಡು, ಪುರೋಹಿತರು ಅಂತ ಹೇಳಿದರೆ ಇವತ್ತಿನ ಪುರೋಹಿತರ ಅರ್ಥ ಇಟ್ಕೊಂಡ್ರೆ ಗೋವಿಂದ ಅಂತ, ಪುರೋಹಿತ ನಮ್ಮನ್ನು ಕಾಪಾಡಲಿಕ್ಕೆ ಬರೋದಿಲ್ಲ, ತಾನು ಉದ್ಧಾರ ಒಳಗೆ ಬರ್ತಾನಷ್ಟೇ. ಪುರೋಹಿತ ಶಬ್ದದ ಅರ್ಥ ಅದಲ್ಲ, ಪುರೋಹಿತ ಯಜಮಾನನ ಹಿತ ಮುಖ್ಯ ಅವನಿಗೆ, ಅಂಥವನು ಪುರೋಹಿತ ಅಂತ ಕರೀತಾರೆ. ತನ್ನ ಹಿತ ಮುಖ್ಯ ಅಲ್ಲ, ಯಜಮಾನನ ಹಿತ ಮುಖ್ಯವಾದರೆ ಮಾತ್ರ ಪುರೋಹಿತ. ಆ ರೀತಿ ಬದುಕಬೇಕು, ಒಳ್ಳೆ ಯಾವ್ದಾದ್ರು ದಿವಸಕ್ಕೆ ಒಳ್ಳೆ ದಿವಸ ಹೇಳಬೇಕು, ಒಳ್ಳೆ ಮಾರ್ಗ ತೋರಿಸಬೇಕು, ಉದ್ದಾರ ಹಾದಿ ತೋರಿಸಬೇಕೆ ಹೊರತು. ಮೊನ್ನೆ ಹೇಳಿದ್ನಲ್ಲ ಒಂದ್ಸಲ, ಯಾರೋ ಒಬ್ಬ ಒಂದು ಗೃಹ ಪ್ರವೇಶಕ್ಕೆ ಮನೆ ಮುಹೂರ್ತ ಕೇಳಿದರೆ ಅಮಾವಾಸ್ಯೆ ಮಂಗಳವಾರ ಸಾಯಂಕಾಲ ಮುಹೂರ್ತ ಇಟ್ಕೊಡ್ತಾನೆ ಬ್ರಾಹ್ಮಣ. ಏನ್ ಮಾಡ್ಬೇಕು ಅದಕ್ಕೆ, ಯಾಕೆ ಈಗ ಮಾಡ್ತೀರಿ ಅಂತ ಕೇಳಿದ್ರೆ, ನಾನು ಅವ್ರು ಫ್ರೀ ಇದ್ದೇನೆ ಅದಕ್ಕೆ ಇಟ್ಕೊಡ್ತೇನೆ ಅಂತ ಹೇಳಿ ಸರ್. ತಾನು ಫ್ರೀ ಇರೋದು ಮುಖ್ಯನ, ಅವನು ಅನುಕೂಲ ಆಗೋದು ಮುಖ್ಯನು. ನಾನು ಕಣ್ಣಾರೆ ನೋಡಿದ್ದೆ ಹೇಳ್ತಿರೋದು, ಯಾರ್ದ ಕಥೆಯಲ್ಲ ಅದನ್ನ. ಎಷ್ಟು ಜನ ಮೋಸ ಮಾಡ್ತಾರೆ, ಮತ್ತು 90% ಜನ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾ ಇಲ್ಲ, ಕೆಲವರು ಇದ್ದಾರೆ ಪಾಪ, ಒಳ್ಳೆಯವರು ಇವತ್ತು ಒಳ್ಳೆಯವರು ಇದ್ದಾರೆ, ಸಂಖ್ಯೆ ತುಂಬಾ ಕಡಿಮೆ, ನೆಗ್ಲಿಜಿಬಲ್ ಇದ್ದ ಹಾಗೆ. ಆದರೆ ಆ ರೀತಿ ಮಾಡೋದ್ರಿಂದ ಏನು, ಇವನಿಗೂ ಪ್ರಯೋಜನ ಇಲ್ಲ, ದುಡ್ಡು ಬರುತ್ತೆ ಅದು ಹೋಗುತ್ತಾನೆ, ಅವನಿಗಂತೂ ಸರ್ವನಾಶ. ಅವರು ಪುರೋಹಿತರಲ್ಲ, ತಮ್ಮಗೂ ತಮ್ಮ ತ್ಯಾಗವನ್ನಾದರೂ ಮಾಡಿ ತಾವು ನಂಬಿದವರನ್ನು ಕೈಬಿಡಬಾರದು, ಅಂಥವನ್ನ ಗುರು ಅಂತ ಕರೀತಾರೆ. ಹಿಂದಿನ ಕಾಲ ಪುರೋಹಿತರು ಅಂದ್ರೆ 100+ ಕ್ಲಾಸ್ ಟೀಚರ್ ಇದ್ದ ಹಾಗೆ, ಸಂಪೂರ್ಣವಾದ ರಕ್ಷಣೆಯ ಜವಾಬ್ದಾರಿ ಅವರದ್ದು. ಒಂದೊಂದು ಕೆಲಸಕ್ಕೂ ಪುರೋಹಿತ ಅಲ್ಲ, ಯಾವ ಕೆಲಸಕ್ಕೂ ಅವನೇ ಬರಬೇಕು ಮನೆಯೊಳಗೆ. ಹಿಂದೆ ಅಂತ ಮನೆತನ ತುಂಬಾ ಇತ್ತು, ಮನೆತನದ ಪುರೋಹಿತರು ಅಂತ ಕರಿತಿದ್ರು ಅವ್ರನ್ನ. ಇವತ್ತು ಸಿಕ್ಕವನೇ ಪುರೋಹಿತ ಆಗಿಬಿಟ್ಟಿದೆ ಅಷ್ಟೇ, ಸಿಕ್ಕವನೇ ಪುರೋಹಿತ. ಯಾರು ಸಿಕ್ಕರೆ ಕರ್ಕೊಂಡು ಬಾ ಅಂತ ಹೇಳಿದ್ರೆ, ಇನ್ ಇತಿಹಾಸ ಏನು ಗೊತ್ತು ಅವನಿಗೆ, ಫ್ಯಾಮಿಲಿ ಡಾಕ್ಟರ್ ಯಾಕೆ ಹೋಗ್ತಾರೆ, ಕೇಸ್ ಹಿಸ್ಟ್ರಿ ಗೊತ್ತು ಅವನಿಗೆ, ಲಾಸ್ಟ್ ಟೈಮ್ ಎಷ್ಟು ಚೆಕ್ ಮಾಡಿದಾಗ ಈಗ ಎಷ್ಟು ಎಲ್ಲ ನೆನಪಿರುತ್ತೆ ಅವನಿಗೆ. ನೋಡಿದ ತಕ್ಷಣ ಹೇಳಿದೆ ನಿಮ್ಗೆ ಆಗೋದಿಲ್ಲ ಬಿಡ್ರಿ, ಅಲರ್ಜಿ ಎಲ್ಲ ಗೊತ್ತು ಅವನಿಗೆ. ಹಸುವಿನಿಗೆ ಎಲ್ಲ ಪರಿಚಯ ಮಾಡಿಕೊಡೋ ಹೊತ್ತು ಸತ್ತ ಇರ್ತಾನೆ ಅಷ್ಟೊತ್ತಿಗೆ. ಅದಕ್ಕೆ ಯಾಕೆ ಫ್ಯಾಮಿಲಿ ಡಾಕ್ಟರ್ ತಿಳ್ಕೊಂಡಿರ್ತಾರೆ ಅಂದ್ರೆ, ಅವನ ಇವನ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ. ಆ ತರಹ ಕುಲಗುರು ಯಾತಕ್ಕೆ, ಪುರೋಹಿತ ಯಾತಕ್ಕೆ ಅಂದ್ರೆ, ಇವನ ಸಮಸ್ತ ಪರಿಚಯ ಅವನಿಗೆ ಇರೋದ್ರಿಂದ ಒಳ್ಳೆ ಗೈಡೆನ್ಸ್ ಕೊಡ್ತಾನೆ ಅಂತ ಅರ್ಥ. ಅದಕ್ಕೋಸ್ಕರ ಪುರೋಹಿತರು ಅಂತ ಇರಬೇಕು, ನೀವು ಪುರೋಹಿತರನ್ನು ಇಟ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡುತ್ತಾ ಅಲ್ಲಿ ಪುರೋಹಿತರ ಬಗ್ಗೆ ಪರಿಚಯ ಮಾಡಿಕೊಳ್ಳಿಕ್ಕೇನೆ ಅನೇಕ ಕಥೆಗಳನ್ನು ಹೇಳ್ತಾನೆ ಪುಣ್ಯಾತ್ಮ. ಅದು ಎಲ್ಲ ಕಥೆ ಹೇಳೋದಿಲ್ಲ, ಒಂದು ಕಥೆ ಕೇಳಿದ್ರೆ ನಮ್ಗೆ ಆಶ್ಚರ್ಯವಾಗ್ತದೆ. ವಸಿಷ್ಠರ ಕಥೆಯನ್ನು ಅಲ್ಲಿ ಹೇಳುತ್ತಾನೆ. ಮಹಾಭಾರತದಲ್ಲಿ ಮುಖ್ಯ ಕಥೆ ಎಷ್ಟು ಆಕರ್ಷಕನೋ ಉಪಾಖ್ಯಾನಗಳು ಅಷ್ಟೇ ಆಕರ್ಷಕವಾದದ್ದು. ಅದರಲ್ಲಿ ಸಾವಿರಾರು ಉಪಕಥೆಗಳು ಬರುತ್ತೆ ಮಹಾಭಾರತದಲ್ಲಿ. ಪ್ರಧಾನ ಕಥೆ ಕುರುಪಾಂಡವರ ಕಥೆಯಾದರೆ ಅನೇಕ ಉಪದ ಕಥೆಗಳು. ಈ ಯಾವ ಕಥೆ ಉಪಕಥೆ ಇವರಿಗೂ ಹೇಳಿಲ್ಲ, ಅದು ಶಾಂಪಲ್ಗೋಸ್ಕರ ಒಂದು ಹೇಳ್ತಿರೋದಷ್ಟೇ, ಒಂದೇ ಒಂದು ಉಪಕಥೆ ಆಗಿರುತ್ತೆ ಅಂತ ಹೇಳಿ ಇಲ್ಲೇ ಕಥೆ ಬರುತ್ತೆ ಹೇಳ್ತಾರೆ. ವಿಶ್ವಾಮಿತ್ರರು ವಸಿಷ್ಠರ ಕಥೆ ಹೇಳ್ತಾರೆ. ವಸಿಷ್ಠರು ತುಂಬಾ ಸಾಧು ಸ್ವಭಾವ ಅಂದ್ರೆ ಭಾರಿ ಸಾಧು ಸ್ವಭಾವ. ವಿಶ್ವಾಮಿತ್ರ ಮನೆಗಳು ಗಾಜಿರಾಜನ ಮಕ್ಕಳು. ಒಂದು ಸಲ ವಿಶ್ವಾಮಿತ್ರ ಮನೆಗಳು ವಸಿಷ್ಠರ ಆಶ್ರಮಕ್ಕೆ ತಮ್ಮ ಸೈನ್ಯ ಸಮೇತವಾಗಿ ಯಾವುದೋ ಪ್ರಸಂಗಕ್ಕೆ ಅಂತ ಹೋಗಿರ್ತಾರೆ. ವಸಿಷ್ಠರು ನೋಡ್ತಾರೆ, ತುಂಬಾ ಆಶ್ಚರ್ಯವಾಗುತ್ತೆ, ಭಾರಿ ಸಂತೋಷವಾಗುತ್ತೆ. ವಿಶ್ವಾಮಿತ್ರರನ್ನು ಮಾತಾಡಿಸ್ತಾರೆ. ಅವರಿನ್ನೂ ಮೊದಲ ಪರಿಚಯ ಅದಷ್ಟೇ. ಆಗ ನೀವು ರಾಜ ವಿಶ್ವಾಮಿತ್ರರು ಬಂದಿದ್ದೀರಿ, ಎಷ್ಟು ಜನ ಕರ್ಕೊಂಡು ಬಂದಿದ್ದೀರಿ, ಇಷ್ಟೆಲ್ಲ ಸಂಚಾರ ಮಾಡಿದ್ದೀರಿ, ತುಂಬಾ ಆಯಾಸವಾಗಿರುತ್ತೆ, ನಾನು ಆತಿಥ್ಯವನ್ನು ಮಾಡ್ತೇನೆ, ಬನ್ನಿ ಬೇಕಾದ್ರೂ ಕೊಡ್ತೇನೆ, ತಿನ್ನಿ ಉಣ್ಣಿ ಅಂತ ಕರೀತಾನೆ. ಆ ವಿಶ್ವಾಮಿತ್ರ ಹೇಳಿದ್ರಂತ ವಿಶ್ವೇಶ್ವರೇ, ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷವಾಯಿತು ನನಗೆ, ನಮ್ಮ ಆತಿಥ್ಯ ಬಗ್ಗೆ ತರಗೇಳಿಸ್ಕೊಳ್ಳೋಕೆ ಹೋಗಬೇಡಿ, ನಾವು ಸ್ವಲ್ಪ ಜನ ಇಲ್ಲ, ಸಾವಿರಾರು ಸೈನಿಕರಿದ್ದಾರೆ, ಆನೆಗಳು ಕುದುರೆಗಳು ಎಲ್ಲ ಇವೆ, ಆದ್ದರಿಂದ ನಿಮ್ಗೆ ಆತಿಥ್ಯ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಋಷಿಗಳು ಪಾಪ, ಪರ್ಣಕುಟಿಯಲ್ಲಿ ವಾಸ ಮಾಡ್ತೀರಿ, ಇಷ್ಟು ಜನ ತಿಳ್ಪಾಳಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ, ಆದ್ರಿಂದ ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ನನಗೆ, ನಾವೇನು ಹೋಗ್ತೇವೆ, ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಅವ್ರು ಕೇಳೋದಿಲ್ಲ, ಎಷ್ಟರ ಇದ್ರೂ ಯೋಚನೆ ಮಾಡಬೇಡಿ, ನಿಮ್ಗೆ ಬೇಕಾದ ಸ್ಥಳ ಆತಿಥ್ಯ ಮಾಡ್ತೇನೆ ನಾನು, ಕುತ್ಕೊಳ್ಳಿ ಅಂತ ಹೇಳಿ. ಆಶ್ಚರ್ಯ ಆಯ್ತು ವಿಶ್ವಾಮಿತ್ರ, ಇದೇನಿದು, ಇಷ್ಟು ಜನ ನಾವಿದ್ದೇವೆ, ಒಬ್ಬ ಮುನಿ ಇದ್ದಾರೆ ಇವರೆಲ್ಲ, ನಾಲ್ಕು ಜನ ಶಿಷ್ಯರಿದ್ದಾರೆ, ಪಾಪ ನಮ್ಗೇನು ಆತಿಥ್ಯ ಮಾಡ್ತಾರೆ, ಒತ್ತಾಯ ಬೇರೆ ಮಾಡ್ತಾರೆ, ಹೇಳಲೇಬೇಕು ನೀವು. ತುಂಬಾ ನಿರ್ವಾಹ ಇಲ್ಲದೆ ಒಪ್ಕೊಂಡ್ರು ಪಾಪ ವಿಶ್ವಾಮಿತ್ರ. ಎಲ್ಲ ಆತಿಥ್ಯಕ್ಕೆ ಏರ್ಪಾಟು ಮಾಡಿದ್ರು. ಏನು ಬೇಕು ಅಂತ ಕೇಳಿ ಬಡಿಸ್ತಾ ಇದ್ದಾರೆ. ಒಂದಾಯ್ತು, ಎರಡಾಯ್ತು, ಬರ್ತಾ ಇದೆ. ಯಾರೋ ಒಬ್ರು ಈ ಬೇಕು ಅಂತ ಅನ್ಕೊಂಡ್ರೆ ರೆಡಿ ತಕ್ಷಣ ಇರೋದಲ್ಲ, ಅನ್ಕೊಂಡಿದ್ದೆಲ್ಲ ಹಾಕ್ತಿದ್ದಾರಪ್ಪ, ಮನಸ್ಸಲ್ಲಿ ಅನ್ಕೊಂಡ್ರೆ ತಯಾರೆ. ಅವನು ವಿಶ್ವಾಮಿತ್ರ ಎಷ್ಟು ಆಶ್ಚರ್ಯವಾಯಿತು ಅಂದ್ರೆ ಎದ್ರಂತೆ ವಿಶಿಷ್ಟರ ಕರೆದು ಹೇಳ್ತಾರೆ, ವಸಿಷ್ಠರೇ ನಮ್ಮ ಮನೆಯಲ್ಲಿ ನಾನಿಷ್ಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಾನೊಬ್ಬ ರಾಜ, ಸಾಮಾನ್ಯ ರಾಜನಲ್ಲ, ರಾಜಋಷಿ ನಾನು, ನನಗಿಷ್ಟು ಶಕ್ತಿ ಇಲ್ಲ, ಯುದ್ಧ ನನಗೆ ಸಂಪತ್ತಿದ್ದು ಜನ ಇದ್ದು ನನಗಾಗೋದಿಲ್ಲ ಅಂತದ್ದು. ಇದ್ದಕ್ಕಿದ್ದಾಗಿ ನೀವು ಕೇಳಿದೆಲ್ಲ ಕೊಡ್ತೀರಲ್ಲ, ನಿಮ್ಮ ಯಶಸ್ಸಿನ ಗುಟ್ಟೆ ಇರು ಅಂತ ಕೇಳಿದ್ದಾರೆ. ನಿಮ್ಮ ಯಶಸ್ಸಿನ ಗುಟ್ಟೆ ಏನು? ಆಗ ಅವರು ಹೇಳಿದ್ರಂತೆ, ನನ್ನ ಯಶಸ್ ಗುಟ್ಟು ನನ್ನಲ್ಲಿ ಕಾಮಧೇನೋ ಇದೆ ಅಂತ ತೋರಿಸಿದ್ರು. ನನ್ನಲ್ಲಿ ಕಾಮಧೇನೋ ಇದೆ, ಅದಕ್ಕೆ ತಯಾರು ಕೂಡ ಮಾಡಬೇಕಾಗಿಲ್ಲ, ನಾನು ಕೇಳಿದ ತಕ್ಷಣ ಬರುತ್ತೆ ಅಂತ ಹೇಳಿದ್ದಾರೆ. ಕೇಳಿದ ತಕ್ಷಣ ಬರುತ್ತೆ. ವಿಶ್ವಾಮಿತ್ರರು ಭಾರಿ ಆಶ್ಚರ್ಯ ನೋಡ್ತಾರೆ ಕಾಮಧೇನು. ಅದಕ್ಕೆ ಭಜ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮ್ಗೆ ಹೆಸರು ಕೇಳಿ ಗೊತ್ತಿರುತ್ತೆ ಹೊರತು ಕಾಮಧೇನು ಕೆಪಾಸಿಟಿ ಕೇಳಿ ಗೊತ್ತಿರೋದಿಲ್ಲ. ಆಗ ವಿಶ್ವಾಮಿತ್ರರು ಶುರು ಮಾಡ್ತಾರೆ, ವಸಿಷ್ಠರೇ ನೀವು ಮುನಿಗಳು, ಇಂಥ ಧೀರತವನ್ನು ನೀವೇನ್ ಮಾಡ್ತೀರಿ, ನನಗೆ ಕೊಟ್ಟು ಬಿಡಿ ಅಂತ ಕೇಳಿ. ಇಂತಹದೇನು ನಿಮಗೆ ಆತಕ್ಕೆ, ನನಗ್ ಕೊಡಿ, ನಾ ದೊಡ್ಡ ರಾಜನಾದ್ದರಿಂದ ತುಂಬಾ ಜನಕ್ಕೆ ಉಪಯೋಗವಾಗತ್ತೆ, ಕೊಡಿ ಅಂತ ಕೇಳಿದ್ರು. ಅವ್ರು ಹೇಳಿದರು, ನಾನು ಇದನ್ನು ಬಿಸಿನೆಸ್ಗೋಸ್ಕರ ಇಟ್ಕೊಂಡಿಲ್ಲ, ನಾನು ಸ್ವಂತಕ್ಕೆ ಇಟ್ಕೊಂಡಿಲ್ಲ, ನಾನು ಕೇಳಿ ತಂದಿದ್ದು ಅಲ್ಲ, ಇದು ನನ್ನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಕೊಟ್ಟದ್ದು. ಸಮುದ್ರ ಮಹರ ಕಾಲ ಕೊಟ್ಟು ಬಂದದ್ದು ಕಾಮಧೇನು, ಬ್ರಹ್ಮದೇವರು ಕೊಟ್ಟಿದ್ದಿದ್ದನ್ನ, ಆದ್ರಿಂದ ನಾನು ಕೊಡೋ ಹಕ್ಕು ನನಗಿಲ್ಲ. ಆಫೀಸ್ ಚೀಫ್ ಕೊಡಿ ಅಂತ ಕೊಟ್ಬಿಡಕ್ಕಾಗತ್ತೆ? ಯಾರು ಕೇಳಿದ ತಕ್ಷಣ ಉಪಯೋಗಿಸ್ತಾನ ಬಿಡ್ತಾನೆ. ಆಫೀಸ್ ಚೀಫ್ ಆಫೀಸ್ ಉಪಯೋಗ ಯಾರು ಕೊಟ್ಟು ಕಳಿಸಿಬಿಟ್ರೆ ಅವರಿಗೆ ಭಾರಿ ತಪ್ಪೋದು. ನಾನಲ್ಲ, ಇದು ಬ್ರಹ್ಮದೇವ್ ನನಗೆ ಕೊಟ್ಟಿದ್ದಾರೆ, ಅದು ಇಟ್ಕೊಂಡಿದ್ದೇನೆ, ನೀವು ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅವ್ರು ಬಿಡ್ಲಿಲ್ಲ, ನೀವು ಕೊಡಲೇಬೇಕು ಅಂತ ಹೇಳಿದ್ರು. ನಾನು ಕೊಡಕ್ಕಾಗೋದಿಲ್ಲ, ಇನ್ನೂ ಊಟಕ್ಕೆ ಬನ್ನಿ, ಬೇಕಾದ್ರೆ ಬೇಕಾದಷ್ಟು ಹಾಕ್ತೇನೆ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ, ನೀವು ಕೊಡ್ತಿರಲ್ಲ ಅಂತ ಕೇಳಿದ್ರು. ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಸಿಟ್ಟು ಬಂದು ವಿಶ್ವಾಮಿತ್ರರಿಗೆ, ನಾನು ಕಿತ್ಕೊಂಡು ಎಳ್ಕೊಂಡು ಹೋಗ್ತೇನೆ ಆಗಿದ್ರೆ ಅಂತ ಹೇಳಿದ್ರು. ಹೋಗಬೇಡಿ, ಒಳ್ಳೇದಾಗೋದಿಲ್ಲ ಅಂತ ಹೇಳಿದ್ರು. ಕೇಳಲಿಲ್ಲ, ಎಳ್ಕೊಂಡು ಹೊರಟೇ ಬಿಟ್ರು ಕಾಮಧೇನುವನ್ನು. ಅದು ವಿಶ್ವಾಮಿತ್ರರು ವಸಿಷ್ಠ ನೋಡ್ತಾರೆ, ಸುಮ್ಮನೆ ಇದ್ದಾರೆ. ಆಗ ಕಾಮಧೇನು ಕೇಳ್ಕೊಂಡಂತೆ, ವಸಿಷ್ಠರೇ ನನಗೆ ಅಪ್ಪಣೆ ಕೊಡಿ, ನಿಮ್ಮ ತಪಸ್ಸಿಕ್ಕೆ ಉಪಯೋಗಿಸಿದ್ರೆ ಬಿಡಿಸಿಕೊಳ್ಳಿ ಅಂತ ಕೇಳ್ತಂತೆ ಕಾಮಧೇನು. ಅವ್ರು ಹೇಳ್ತಾರೆ, ನಾನು ಆ ರೀತಿ ಮಾಡೋದಿಲ್ಲ, ನಾನೊಬ್ಬ ಋಷಿ, ನಾನು ಕೋಪಗೊಂಡು ನನಗೆ ಗೊತ್ತಿಲ್ಲ, ದೇವರನ್ನು ಕಾಪಾಡಬೇಕೇ ಹೊರತು ಹಾಗೆಲ್ಲ ಕೋಪದೂಪ ನಾನು ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ವಸಿಷ್ಠರು ಯಾತಕ್ಕೆ ಶ್ರೇಷ್ಠ ಅಂತ ಗೊತ್ತಾಗ, ತುಂಬಾ ಶಾಂತ ಸ್ವಭಾವ ಅವರು. ಅದಕ್ಕೆ ತುಂಬಾ ಶ್ರೇಷ್ಠ ವ್ಯಕ್ತಿಯನ್ನು ವಸಿಷ್ಠರಿದ್ದ ಹಾಗೆ ಅಂತ ಕರೆಯೋದು ಇಡಿಎಂ ಆಯ್ತು. ವಸಿಷ್ಠರಿದ್ದ ಹಾಗೆ ತುಂಬಾ ಶಾಂತ ಸ್ವಭಾವ, ಶಾಪ ಕೊಟ್ಟಿದ್ರು ಮುದುಡ್ತಿತ್ತು, ಬೇಕಾದ್ರೆ ಶಾಪ ಕೊಡಲಿಲ್ಲ, ಏನೂ ಮಾಡಲಿಲ್ಲ, ನಾನೇನೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು. ಕಾಮಧೇನು ಎಳ್ಕೊಂಡು ಹೋಗ್ತಾ, ಅವ್ರಿಗೆ ಕಾಮಧೇನು ಹೋಗಕ್ಕೆ ಇಷ್ಟ ಇಲ್ಲ, ಕಾಮಧೇನುವಿಗೆ ಹೋಗ್ತಾ ಇಲ್ಲ, ಜೋರಾಗಿ ಎಳಿತಾ ಇದ್ದಾರೆ, ಹಿಂಸೆ ಆಗ್ತಾ ಇದೆ. ಅದು ಆಗ ಕೇಳ್ಕೊಳ್ಳೋದು, ವಸಿಷ್ಠರೇ ನೀವೇನು ಮಾಡಬೇಡಿ, ನಾನು ಮಾಡ್ತೇನೆ ಒಪ್ಪಿಗೆ ಕೊಡಿ ಅಂತ ಕೇಳಿದ್ದಾರೆ. ನಾನು ಮಾಡ್ತೇನೆ ತಿಳಿದ್ರೆ ಒಪ್ಪಿಗೆ ಕೊಡಿ ಅಂತ ಹೇಳಿದ ತಕ್ಷಣ ವಸಿಷ್ಠರು ಆಯ್ತು ಏನ್ ಮಾಡ್ತೀವಿ ಮಾಡು ಅಂತ ಹೇಳಿದ್ರು. ಆಗ ಕಾಮಧೇನು ಏನ್ ಮಾಡ್ತೀವಿ ಅಂತ ಹೇಳ್ತಾರೆ, ಅವರ ಮೈಮೇಲಿಂದ ಬಾಣ ಬೀಳ ಶುರುವಾಯ್ತು. ತನ್ನ ಮೈಮೇಲಿಂದ ಇಷ್ಟೊತ್ತು ಕೇಳಿ ಊಟ ಕೊಟ್ಟಿತ್ತಲ್ಲ, ಬರೀ ಶಸ್ತ್ರಾಸ್ತ್ರ ಒಯ್ತಾ ಇದೆ ಮೇಲಕ್ಕೆ, ಮೈಮೇಲಿಂದ ಬಾಣಗಳ ಪ್ರವಾಹ ಬರ್ತಾ ಇದೆ, ವಿಶ್ವಾಮಿತ್ರ ಸೈನ್ಯವೆಲ್ಲ ನಾಶ ಆಗೋಯ್ತು. ಆ ಸರಸತ ಬಾಣಗಳು ತನಷ್ಟಾನೆ ಹೊಡ್ಕೋತಿದೆ ಮೇಲಕ್ಕದ. ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಗೋಯ್ತು, ಸಂಪೂರ್ಣ ಸೋತು ಬಿಟ್ರು, ಅಲ್ಲಿಂದ ಓಡ ಹೋಗ್ಬಿಟ್ಟಿಲ್ಲ, ಕಾಗಲಿಲ್ಲ ಅವ್ರ ಕೈ. ಸೈನ್ಯವನ್ನ ಕಳ್ಕೊಂಡು ವಿಶ್ವಾಮಿತ್ರರು ಹೋಗ್ಬಿಟ್ರಂತೆ. ಅವತ್ತಿನಿಂದ ಅವ್ರು ಏನ್ ತಿಳ್ಕೋಬೇಕಾಗಿತ್ತು, ತುಂಬಾ ತಪ್ಪು ಮಾಡಿದೆ, ಈ ಮಾಡ್ಕೊಡ್ರಾಗಿತ್ತು ತಿಳ್ಕೊಳ್ಳಿಲ್ಲ, ದ್ವೇಷ ಭಾವನೆ ಬೆಳಕು ಬೆಳೆಸ್ಕೊಂಡ್ಬಿಟ್ರು. ಏನಾದ್ರೂ ಮಾಡಿ ವಸಿಷ್ಠರನ್ನ ನಾಶ ಮಾಡಬೇಕು ಅಂತ ಹಠ ಹಿಡಿದ್ಬಿಟ್ರು. ವಸಿಷ್ಠರನ್ನ ನಾಶ ಮಾಡಬೇಕು, ನನಗೆ ಶಿಂಷೆ ಕೊಟ್ಟಿದ್ದಾರೆ, ತಾವು ತಪ್ಪು ಮಾಡಿದ್ರೆ ಮರ್ತೇ ಬಿಟ್ರು. ವಸಿಷ್ಠರು ಏನು ಮಾಡಿಲ್ಲ ಪಾಪ, ನನಗೆ ಈ ಮಾಡಿದರೆ ನನ್ನ ಸಿಟ್ಟಿಗೋಸ್ಕರ ಅವರೊಬ್ಬ ರಾಕ್ಷಸನ ವಶ ಮಾಡ್ಕೊಂಡ್ಬಿಟ್ರು. ರಾಕ್ಷಸನ ವಶ ಮಾಡ್ಕೊಂಡ್ಬಿಟ್ಟು ಒಬ್ಬ ರಾಜರೊಳಗೆ ಪ್ರವೇಶ ಮಾಡಿಸ್ಬಿಟ್ಟು, ದೊಡ್ಡ ಕಥೆ ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ವಸಿಷ್ಠರಿಗೆ 100 ಜನ ಗಂಡು ಮಕ್ಕಳಿದ್ದರಂತೆ, 100 ಜನ ಗಂಡು ಮಕ್ಕಳಿರ್ತಾರೆ ವಸಿಷ್ಠರಿಗೆ, 8 ಜನವನ್ನು ಕೊಡಿಸ್ಬಿಡ್ತಾರೆ ರಾಕ್ಷಸನ ಕೈ. ಎಲ್ಲಿಂದ ಎಲ್ಲಿ ಹೋಯ್ತು ದೇಶ ನೋಡಬೇಕು. 100 ಜನ ಗಂಡು ಮಕ್ಕಳನ್ನು ಕೂಡ ಆ ರಾಕ್ಷಸ ಕೊಂದು ತಿಂದು ಹಾಕಿಬಿಟ್ಟನಂತೆ. ವಿಶ್ವಾಮಿತ್ರ ರೀತಿ ಮಾಡಿದಾಗೆಲ್ಲ ನೋಡಿದ್ರು ನೋಡಿದ್ರು ನೋಡಿದ್ರು, ವಸಿಷ್ಠರಿಗೆ ತುಂಬಾ ದುಃಖ ಆಗಿಬಿಡ್ತು. ಪಾಪ, ಒಬ್ಬ ಮಗ ಮನೆ ಬರೋ ತಡ ಆದ್ರೆ ದುಃಖ ಆಗ್ತದೆ, ಅಂತ ಹೊತ್ತು 100 ಜನ ಗಂಡು ಮಕ್ಕಳನ್ನು ಕೊಂದುಕೊಂಡು ಹಾಕಿದ್ರೆ ಏನ್ ಮಾಡಬೇಕು? ತುಂಬಾ ಸಂಕಟ, ಇಷ್ಟಾದ್ರೂ ಕೋಪಗೊಳ್ಳಿಲ್ಲ ಅವರು, ದುಃಖವಾಯ್ತೇ ಹೊರತು ಕೋಪಗೊಳ್ಳಿಲ್ವಂತೆ. ಕೊನೆಗೆ ತೀರ್ಮಾನ ಮಾಡಿ ಇನ್ನು ಬದುಕಿ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಇನ್ನು ಬದುಕಿ ಪ್ರಯೋಜನ ಇಲ್ಲ, ಇಷ್ಟು ಜನ ಮಕ್ಕಳನ್ನು ಕಳ್ಕೊಂಡು, ನನ್ನ ತಪಸ್ಸಿಗೆಲ್ಲ ಇದ್ದ ಅವಕಾಶ ಕಳ್ಕೊಂಡು, ನಾನೇನ್ ಮಾಡಬೇಕೀಗ ಅಂತ ಯೋಚನೆ ಮಾಡಿ ನಾನು ಸಾಯಬೇಕು ಅಂತ ತೀರ್ಮಾನ ಮಾಡಿದ್ರು ವಸಿಷ್ಠರು. ಇನ್ನು ಸತ್ತೋಗ್ಬಿಡಬೇಕು ಅಂತ ಯೋಚನೆ ಮಾಡಿದವರೇನೆ ಒಂದು ಬೆಂಕಿಯಲ್ಲಿ ಪ್ರವೇಶ ಮಾಡಿಬಿಡ್ತಾರೆ ಸಾಯ್ಬೇಕು ಅಂತ. ಇವತ್ತು ಆತ್ಮಹತ್ಯೆ ಕೇಸ್ ನೋಡ್ತಾನೆ ಇರ್ತೇವೆ, ಪಾಪ ಹೋದ್ರೆ ಸತ್ತೋಗ್ಬಿಡ್ತಾರೆ. ವಸಿಷ್ಠರು ಸಾಯ್ಲಕ್ಕೆ ಆಗ್ತಾ ಇಲ್ಲ, ಬೆಂಕಿಯಲ್ಲಿ ಹೋಗಿ ಹಾರಿದರೆ ಬೆಂಕಿ ಆರೋಗ್ಬಿಡ್ತದೆ, ತಣ್ಣಗಾಗೋಗ್ಬಿಡ್ತಂತೆ ಬೆಂಕಿ ಪೂರ್ತಿಯಾಗಿ. ಆಶ್ಚರ್ಯವಾಯ್ತು ಅವರಿಗೆ, ಇದೇ ರೀತಿ ಯೋಚನೆ ಅಂತ ಹೇಳಿಬಿಟ್ಟು ನದಿಯಿಂದ ಸಮುದ್ರದ ಮೇಲೆ ಬೆಟ್ಟದಿಂದ ಹಾರಿಬಿಟ್ರೆ ಅನಾಯಾಸ ಬೆಟ್ಟನೆಲ್ಲ ಗಿಡಗಳು ಕೆಳಗಿಟ್ಟು ಬಿಡ್ತಂತ. ಅವ್ರಿಗೆ ಇನ್ನೂ ಆಶ್ಚರ್ಯವಾಯ್ತು, ಅವರಿಗೆ ಭಾರಿ ಭಾರಿ ಯೋಚನೆ ಮಾಡಿಬಿಟ್ಟು ನದಿಯಲ್ಲಿ ತಪ್ಪ ಅಂತ ಬಿದ್ದು ಬಿಡ್ತಾರೆ, ನದಿ ಎತ್ಕೊಂಡು ದಂಡಕ್ಕೆ ಬಿಟ್ಟುಬಿಡ್ತಂತೆ, ಪೂರ್ತಿ ಎತ್ಕೊಂಡು ತೇರಿಗೆ ಬಿಟ್ಟು ಬಿಡುತ್ತೆ. ಇನ್ನೂ ಆಶ್ಚರ್ಯ ಆಯ್ತು ಅವರಿಗೆ, ನಾವೆಲ್ಲ ಅನ್ಕೋತೇವೆ ಯಾಕೆ ಬದುಕೋದಿಲ್ಲ ಅಂತ ಅನ್ಕೊಂಡ್ರೆ ಅವ್ರು ಯಾಕೆ ಸಾಯೋದಿಲ್ಲ ಅನ್ಕೊಂಡ್ರಂತ. ಪಾಪ, ಆಲ್ ಪ್ರೂಫ್ ಅವ್ರು, ಹಿರಣ್ಯಕಶಿಪುವಿನ ಕೇಳಿ ಎಷ್ಟು ಖುಷಿ ಆಗ್ತಿತ್ತು ಅನ್ನೋ ಪಾಪ, ಅವನಿಗೆ ಅದೇ ಬೇಕಾಗಿದ್ದು, ಏನ್ ಮಾಡಿದ್ರೆ ಸಾಯಬಾರದ ಸತ್ಯ ಹೋಗ್ಬಿಟ್ಟವ್ರು. ಆದ್ರೆ ಏನ್ ಮಾಡಿದ್ರೆ ಸಾಯ್ತಾನೆ ಇಲ್ಲ, ಕೊನೆಗೆ ಉಪಾಯ ಮಾಡಿದ್ರೆ ಮೈಯೆಲ್ಲ ಪಾಚೆ ಕಟ್ಕೊಂಡ್ಬಿಟ್ರೆ, ಮೈ ತಾವೇ ಬಿಕ್ಕೊಂಡ್ಬಿಡ್ತಾರೆ ಹಗ್ಗಾರ, ಬೆಟ್ಟ ಹತ್ತಿ ನೈದ ಉಳಿಬಿಟ್ರಂತೆ ನಡಿಯಂತೆ, ಬೆಟ್ಟ ಹತ್ತಿ ಉಳಿಬಿಡ್ತಾರೆ ನದಿಯೊಳಗೆ. ನದಿ ಏನ್ ಮಾಡ್ತಂತ ಗೊತ್ತೇನು, ನೆಲ್ಲ ಗೆದ್ದು ಬಾಡಿ ಎಲ್ಲ ಬಿಚ್ಚು ಬಿಟ್ಟವನ್ನೆಲ್ಲ ಕೂಡ ಎತ್ಕೊಂಡು ಮತ್ತೆ ದಂಡಕ್ಕೆ ಇಡುತ್ತೆ. ಆ ನದಿ ಹೆಸರು ಬಂತಂತ ಅವತ್ತಿನಿಂದ ವಿಪಾಶ ಅಂತ, ಅದಕ್ಕೆ ಹೆಸರು ನದಿ. ಇವತ್ತು ಉತ್ತರ ಭಾರತ ನದಿಗಳು ವಿಪಾಶ ಅಂತ ನದಿ ಇದೆ, ವಸಿಷ್ಠರನ್ನ ಬಿಡುಗಡೆ ಮಾಡಿದ ನದಿ ಅದು. ಒಂದು ತುಂಬಾ ದುಃಖ ಆಯ್ತದೆ, ಸಾವೆ ಬರ್ತಾ ಇಲ್ಲ ನನಗೆ ಏನ್ ಮಾಡಿ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ರಂತೆ. ಆಗ ಹಿಂದ್ಗಡೆ ಸೊಸೆ ಬರ್ತಾ ಇದ್ದಾಳೆ, ಶಕ್ತಿ ಮಗ, ಶಕ್ತಿ ಅಂತ ಮಗ, ದೊಡ್ಡ ಮಗನ ಹೆಸರು ಶಕ್ತಿ. ಆ ಮಗನ ಹೆಂಡತಿ ಬರ್ತಾ ಇದ್ದಾಳೆ ಹಿಂದಿನಿಂದ. ಇವರು ದುಃಖದಿಂದ, ಪಾಪ ಸೊಸೆ ಗಂಡನ ಕಳ್ಕೊಂಡ್ಬಿಟ್ಟಿದ್ದಾಳೆ, ನಾನು ಮಗನ ಕಳ್ಕೊಂಡು ದುಃಖ ಪಡ್ತಾ ಇದ್ದೇನೆ ಬಾ ಅಂತ ಕರ್ಕೊಂಡು ಎಲ್ಲೋ ಯೋಚನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆಗ ವೇದ ಘೋಷ ಕೇಳಿಸ್ತಾ ಇದೆ ಅವರು, ಕೇಳಿ ಅಪೂರ್ವವಾದ ವೇದ ಘೋಷ. ಆಶ್ಚರ್ಯವಾಯ್ತು ಅವರಿಗೆ, ಎಲ್ಲಿ ವೇದ ಘೋಷ ಅಂತ ನೋಡ್ತಾರೆ, ಆಶ್ರಮ ಖಾಲಿ, ಯಾರು ಇಲ್ಲ, ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ, ತಮಗೆ ವೇದ ಹೇಳ್ತಕ್ಕಂತಹ ಮನೋಭಾವನೆ ಇಲ್ಲ, ಅಷ್ಟು ದುಃಖ ಬಂದ್ಬಿಟ್ಟಿದೆ ಪಾಪ ಅವರಿಗೆ. ನೋಡಿದ್ರೆ ವೇದ ಘೋಷ ಬಹಳ ಸುಂದರವಾಗಿ ವೇದ ಹೇಳ್ತಾ ಇದ್ದಾರೆ, ತಿರು ನೋಡ್ತಾ ಯಾರು ಕಾಣ್ತಾನೆ ಇಲ್ಲ, ಆಮೇಲೆ ಕೇಳ್ತಾರೆ ಏನಿದು ಸೊಸೆಯನ್ನು ಕೇಳ್ತಾರೆ ಏನಿದು ಇಲ್ಲಿಂದ ವೇದಘೋಷ ಬರ್ತಾ ಇದೆ ಅಂತ ಕೇಳಿದ್ರೆ ಹೇಳ್ತಾಳೆ ಮಾವ ನಾನು ಗರ್ಭಿಣಿ ನನ್ನ ಗರ್ಭದಲ್ಲಿರೋ ಮಗು ವೇದ ಹೇಳ್ತಾ ಇದೆ ಅಂತ ಹೇಳಿಲ್ಲ ಅದು ಎಂಥ ಸಂಸ್ಕಾರ ಇದ್ದ ಕಾಲ ಗರ್ಭದಲ್ಲಿರೋ ಮಗು ವೇದ ಪಾಠ ಆಗೋಗ್ಬಿಟ್ಟಿತ್ತಂತೆ ಗಂಡ ಸತ್ತೋಗಿದ್ದಾರೆ ಅಷ್ಟೊಂದು ಗರ್ಭಿಣಿಯಾಗಿದ್ಲು ಪಾಪ ಇವರು ಆಶ್ರಮದಲ್ಲಿದ್ದಂಥ ವೇದ ಪಾರಾಯಣ ಕೇಳಿ 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 ಗರ್ಭದಲ್ಲಿದ್ದ ಮಗುವಿಗೆ ವೇದ ಬಾಯ್ಪಾಟ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ವೇದ ಹೇಳ್ತಾ ಇತ್ತಂತ ಆಗ ಅನ್ಕೊಂಡ ನಾನೇ ಸಾಯಲಿಲ್ಲ ಅನ್ಕೊಂಡ್ರೆ ತಿನ್ನು ಸಾಯ್ಬೇಕಾಗಿಲ್ಲ ನಾನು ವಂಶ ಇಲ್ಲ ನಿರ್ವಂಶ ಆಯ್ತು ಅಂತ ತಿಳ್ಕೊಂಡಿದ್ದೆ ಸೊಸೆ ಗರ್ಭಿಣಿ ಇದ್ದಾಳೆ ಮಗು ಬದುಕುತ್ತಾದ್ರಿಂದ ನಿಶ್ಚಿಂತೆ ಅಂತ ಹೇಳಿ ಮತ್ತೆ ಧೈರ್ಯದಿಂದ ತಪ ಶುರು ಮಾಡಿಬಿಟ್ಟು ಅವಳು ಮಗವನ್ನು ಹೇರ್ತಾಳೆ ಅವಳ ಪರಾಶರ ಮನೆಗಳು ಹುಡುತಾಳೆ ವಶಿಷ್ಠರಿಗೆ ಮಗ ಶಕ್ತಿ ಶಕ್ತಿಯ ಮಕ್ಕಳು ಪರಾಶರರು ಪರಾಶರರು ದೊಡ್ಡ ತಪಸ್ವಿಗಳಾಗ್ತಾರೆ ಎಂಥ ತಪಸ್ವಿಗಳಾಗ್ತಾರೆ ಅಂದರೆ ಸಾಕ್ಷಾತ್ ಅವರ ಮಗನಾಗಿ ವೇದವ್ಯಾಸ ದೇವರ ಅವತಾರ ಮಾಡ್ತಾರೆ ಸತ್ತಿದ್ರೆ ಭಾಗ್ಯ ಬರ್ತಿತ್ತ ಯೋಚನೆ ಮಾಡಿ ಅವರು ವಶಿಷ್ಠರ ಒಂದು ಶಾಂತಿ ಸಮಾಧಾನ ತಪಸ್ಸು ಎಲ್ಲ ಸೇರಿ ಸಾಕ್ಷಾತ್ ಭಗವಂತ ವೇದವ್ಯಾಸ ರೂಪದಿಂದ ಅವರಿಗೆ ಮಗನಾಗಿ ಅವತಾರ ಮಾಡ್ತಾ ಇದ್ದಾರೆ ಇಂಥ ಪರಮ ಭಾಗ್ಯಶಾಲಿಗಳು ವಶಿಷ್ಠ ಮುನಿಗಳು ಅಂಥ ಪುರೋಹಿತರು ಇದ್ದಿದ್ದಕ್ಕೆ ಸೂರ್ಯವಂಶ ಹಾಗೆ ಬೆಳಗಿತ್ತು ಅಂತ ಹೇಳಿದ್ದಾರೆ ನಾವು ಸೂರ್ಯವಂಶದ ದಶರಥನ ಪುರೋಹಿತರು ವಶಿಷ್ಠರೇ ಸೂರ್ಯವಂಶದ ಎಲ್ಲಾ ರಾಜರಿಗೆ ಪುರೋಹಿತರು ಅಂದರೆ ವಶಿಷ್ಠ ಮುನಿಗಳೇನೆ ಸಗರ ಚಕ್ರವರ್ತಿ ಭಗೀರಥ ರಾಜ ಎಲ್ಲ ವಶಿಷ್ಠರ ಮಾರ್ಗದರ್ಶನದಲ್ಲಿ ಅಷ್ಟು ಖ್ಯಾತರಾಗ್ತಾರೆ ರಾಮಸೀತೆಯರ ಕಲ್ಯಾಣ ಕಾಲಕ್ಕೆ ಪಾಂಡವರು ರಾಮದ ಕಡೆಯಿಂದ ದಶರಥರಿಗೆ ಪುರೋಹಿತರಾಗಿ ಕೂತವರು ಯಾರು ಗೊತ್ತೇನು ವಶಿಷ್ಠ ಮುನಿಗಳೇನೆ ಇದನ್ನೆಲ್ಲ ವಿಶ್ವಾಮಿತ್ರರು ನೋಡಿದರಂತೆ ಭಾರಿ ಆಶ್ಚರ್ಯವಾಯ್ತಂತೆ ಒಂದು ಸಂಕಲ್ಪ ಮಾಡಿದರು ಅವರು ಇನ್ನೀ ಮಾರ್ಗ ಉಪಯೋಗ ಇಲ್ಲದೆ ಬಿಟ್ಟುಬಿಟ್ಟ ಹೊಡೆಯೋದು ಬಡಿಯುವ ತೊಳೆದಿನ ಅಂತ ಗೊತ್ತಾಯ್ತು ಅವರಿಗೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಕ್ಷತ್ರಿಯ ಬಲ ಏನೂ ಪ್ರಯೋಜನ ಇಲ್ಲ ಬ್ರಹ್ಮವರ್ಚಸ್ಸೆ ವರ್ಚಸ್ಸು ಅದಕ್ಕೆ ನಾನು ಬ್ರಾಹ್ಮಣನಾಗಬೇಕು ಸಂಕಲ್ಪ ಮಾಡಿದೆ ನಾನು ಬ್ರಾಹ್ಮಣನಾಗಬೇಕು ವಶಿಷ್ಠರಂತೆ ಬ್ರಹ್ಮರ್ಷಿ ಆಗಬೇಕು ಅಂತ ಸಂಕಲ್ಪ ಮಾಡಿ ತಪಸ್ ಪ್ರಾರಂಭ ಮಾಡ್ತಾ ಇದ್ದಾರೆ ನಾನು ಬ್ರಾಹ್ಮಣನಾಗಬೇಕು ನಮ್ಮ ಜನ ಹಾಗಲ್ಲ ಬ್ರಾಹ್ಮಣನಾಗಬಾರದು ಇವತ್ತಿನ ಕಾನ್ಸೆಪ್ಟ್ ಅಂದ್ರೆ ಆದಷ್ಟು ಬ್ರಾಹ್ಮಣನಾಗಬಾರದು ಸರ್ಟಿಫಿಕೇಟ್ ಬೇಕಲ್ಲ ಒಬ್ರದ್ರು ಬ್ರಾಹ್ಮಣರು ಎಸ್ಸಿ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರು ಪಾಪ ಮಗಳು ಮೆಡಿಕಲ್ ಸೀಟ್ ಸಿಗಬೇಕಾಗಿತ್ತು ಸರ್ಟಿಫಿಕೇಟ್ ಮಾಡಿಸ್ಬಿಟ್ರು ಕೋಟಾ ಸರ್ಟಿಫಿಕೇಟ್ನ ಸೀಟ್ ಕೊಟ್ಟಾಯ್ತು ಅದು ಸಿಕ್ಕಾಕೊಂಡ್ರು ಸೀಟು ಹೋಯ್ತು ಎಲ್ಲ ಮರ್ಯಾದೆನೇ ಹೋಯ್ತು ಕೊನೆಗೆ ದೊಡ್ಡ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದ ವ್ಯಕ್ತಿ ಪಾಪಾತ ತನ್ನ ಮಗಳಿಗಿಂತ ಅನ್ಯಾಯ ಮಾಡಿ ಕೊನೆಗೆ ಮರ್ಯಾದೆ ಎಲ್ಲ ಕಳ್ಕೊಂಡು ವಾಪಸ್ ಬಂದಾಗ ತನ್ನ ಮನುಷ್ಯ ಎಂತೆಂತ ಧೂರ್ತತನ ಮಾಡ್ತಾನೆ ಗೊತ್ತೇನು ಬಹಳ ದೋಷವಾದ ಜನಗಳಿದ್ದಾರೆ ಆದರೆ ವಿಶ್ವಾಮಿತ್ರ ಮನೆಗಳ ಹಠ ನಮ್ಗೆ ಯಾತಕ್ಕಾಗಿದೆ ಗೊತ್ತಾ ಬ್ರಾಹ್ಮಣರ ಮಹತ್ವ ನಮಗೆ ಗೊತ್ತಾಗಿಲ್ಲ ಬ್ರಾಹ್ಮಣರ ಮಹತ್ವ ನಮಗೆ ಗೊತ್ತಾಗಿಲ್ಲ ನಿಜವಾಗಲೂ ಬ್ರಾಹ್ಮಣ ಅಂದ್ರೆ ತಪಸ್ಸಿನ ಮೂರ್ತಿ ಇದ್ದಾಗ ಲೆಕ್ಕ ಅವನ ಮಾತು ಅಂದ್ರೆ ವೇದವಾಕ್ಯ ಇದ್ದಾಗೆ ಅವನ ಶಕ್ತಿ ಅಂದ್ರೆ ಕೂತಲ್ಲೇ ಏನನ್ನೂ ಸಾಧಿಸ್ತಕ್ಕಂಥ ಸಾಮರ್ಥ್ಯ ಆದ್ದರಿಂದನೆ ಬ್ರಾಹ್ಮಣರ ವರ್ಚಸ್ಸು ಲೋಕಪೂಜ್ಯವಾದ ವರ್ಚಸ್ಸು ಅಧಿಕಾರ ರಾಶಿನೇ ಇಲ್ಲ ಮತ್ತೆ ಹಣಕಾಸುಗಳ ರಾಶಿನೇ ಇಲ್ಲ ಜನ ಯಾರು ಗೌರವ ಕೊಡೋದಿಲ್ಲ ಅಂತ ಒಂದು ಪವಿತ್ರವಾದಂತಹ ಹಿರಿಮೆಯನ್ನ ಆ ಬ್ರಾಹ್ಮಣವನ್ನ ಸಂಪಾದಿಸಿತ್ತು ವಿಶ್ವಾಮಿತ್ರರು ಶಾಂತರಾದರು ಅವರು ಬ್ರಾಹ್ಮಣರಾಗಿ ಪ್ರಯತ್ನ ಪಟ್ಟರು 10,000 ವರ್ಷ ತಪಸ್ಸು ಮಾಡಿದರು ಅಲ್ಲಿ ವಿಘ್ನ ಬಂತು ಅವರಿಗಾಗ ಮೇನಕ್ಕೆ ಬಂದ್ಲು ತಪಸ್ಸು ಹೋಯಿತು ಶಕುಂತಲೆ ಹುಟ್ಟಿತು ಮತ್ತೆ 10,000 ವರ್ಷ ತಪಸ್ಸು ಮಾಡಿದ್ರು ರಂಭೆ ಬಂದ್ಲು ಮತ್ತೆ ತಪಸ್ಸು ಹೋಯ್ತು ಈಗ 10,000 ತಪಸ್ಸು ಮಾಡೋದು ಕಳ್ಕೊಳ್ಳೋದು ಮೊನ್ನೆ ಸಂಬಳ ತೊಗೊಂಡ್ರೆ ಮಾಡ್ಕೊಂಡಾಗ ಆಯ್ತು ಪಾಪ ಏನು ಮನೆ ಇಲ್ವೇ ಇಲ್ಲ ಬಾರಿಸಿಟ್ಟು ಬಂತಂತೆ ಇನ್ನು ಏನೋ ಮಾಡಬಾರ್ದು ಯೋಚನೆ ಮಾಡಿ ಗಟ್ಟಿಯಾಗಿ ಕೂತ್ ಬಿಡ್ತಾರೆ ಕೊನೆಗೆ 40,000 ವರ್ಷ ತಪಸ್ಸು ಮುಗಿತು ಅಲ್ಲಿಗೆ ಅವರನ್ನ ಒಪ್ಪಿದರಂತೆ ನೀವು ಬ್ರಹ್ಮರ್ಷಿಗಳಾಗಿದ್ದೀರೀಗ ಅಂತ ಹೇಳಿದ್ರೆ ನಮ್ಗೆ ಈಗ ಗೊತ್ತಾವು ಬ್ರಾಹ್ಮಣನಾಗಬೇಕಾದ್ರೆ 40,000 ವರ್ಷ ತಪಸ್ಸು ಮಾಡಬೇಕು ಅವ್ರ ಕ್ಯಾಲಿಬರ್ನವರು ಮತ್ತೆ ಅವರ ಕ್ಯಾಲಿಬರ್ನ ವ್ಯಕ್ತಿ 40,000 ವರ್ಷ ತಪಸ್ಸು ಮಾಡಿ ಬ್ರಾಹ್ಮಣರಾಗಿದ್ದಾರೆ ಯಾವುದೋ ಜನ್ಮದ ಪುಣ್ಯ ಬ್ರಾಹ್ಮಣರಾಗಿ ಹುಟ್ಟಿರುತ್ತೇವೆ ಅದು ಸಾಧನೆ ಮಾಡಿಕೊಳ್ಳೋದು ಬಿಟ್ಟುಬಿಟ್ಟು ಮನುಷ್ಯ ಕ್ಷುದ್ರ ಕಾಮನೆಗಳು ಉಪಯೋಗಿಸಿಬಿಟ್ರೆ ಕೆಟ್ಟ ಕೆಟ್ಟ ಕೆಲಸಕ್ಕೆ ಬ್ರಾಹ್ಮಣ ಅಂದ್ರೆ ಎಲ್ಲಿ ಬೇಕಾದ್ರೂ ತಿಂತಾನೆ ಅಂತ ಆಗೋಗ್ಬಿಟ್ಟಿದೆ ಎಲ್ಲಿ ಬೇಕಾದ್ರೆ ಕುಡಿತಾನೆ ಏನ್ ಬೇಕಾದ್ರೆ ಕುಡಿತಾನೆ ಏನ್ ಬೇಕಾದ್ರೆ ತಿಂತಾನೆ ಇದು ಬ್ರಾಹ್ಮಣನಾಗಬೇಕಾ ಇದಕ್ಕೆ ಸಾಧ್ಯನೇ ಯಾರೂ ಈ ಕೆಲಸ ಮಾಡಬಾರದು ಬ್ರಾಹ್ಮಣ ಅಂತ ಹೇಳುವವನವನು ಬ್ರಾಹ್ಮಣನ ಹಿರಿಮೆ ಅಂದ್ರೆ ಹೇಳುವವನು ವರ್ಣಾನಾಂ ಬ್ರಾಹ್ಮಣೋ ಗುರುಹು ಅವನ ಬದುಕು ಅಷ್ಟು ಪವಿತ್ರವಾಗಿರಬೇಕು ಅಂತ ಪಾವಿತ್ರ್ಯದ ಮೂರ್ತಿಯಾಗಿದ್ದಕ್ಕೇನೆ ಮತ್ತು ವಾದರಾಜರು ವ್ಯಾಸರಾಜರು ರಾಯರಂಥವರೆಲ್ಲ ಲೋಕಮಾನ್ಯರಾಗಿ ಪೂಜಿತರಾಗ್ತಿರು ರಾಘವೇಂದ್ರ ಸ್ವಾಮಿಗಳ ಕಥೆ ಕೇಳಿದವರಿಗೆ ಅವರ ಬಗ್ಗೆ ತಕ್ಷ ಗೌರವ ಬರಬೇಕು ಕಾರಣ ಏನು ಅಷ್ಟು ಪವಿತ್ರವಾದಂತಹ ಜೀವನ ಸತ್ಯ ಧರ್ಮ ರಥಾಯ ಚ ನಾ ಹೇಳೋದೇ ಹೇಗೆ ಅವರನ್ನು ಇವತ್ತು ಜೈತೀರ್ಥರು ಎಷ್ಟು ಮಾನ್ಯರಾಗಿದ್ದಾರೆ ಆಚಾರ್ಯರಂತೂ ವಿಶ್ವಗುರುಗಳವರು ತ್ರೈಲೋಕ್ಯಾಚಾರ್ಯರು ಅದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ವಿಶ್ವಾಮಿತ್ರರ ಸಾಧನೆಯ ಫಲ ಕೊನೆಗೂ ಬ್ರಾಹ್ಮಣ್ಯ ಬಂತು ಸಮಾಧಾನ ಆಗಲಿಲ್ಲ ಅವರಿಗೆ ನಾನು ಬ್ರಾಹ್ಮಣ್ಯ ಬಂತು ಬ್ರಹ್ಮರ್ಷಿ ಆಗಿಬಿಟ್ಟೆ ಇದನ್ನು ವಶಿಷ್ಠರು ಅಕ್ಸೆಪ್ಟ್ ಮಾಡಬೇಕು ಅಂತ ಹಠ ಅವರಿಗೆ ಅವ್ರು ಒಪ್ಪಕ್ಕೆ ಹೌದು ನೀನು ಬ್ರಾಹ್ಮಣರಾಗಿದ್ದು ಒಪ್ಪಕ್ಕಂತೆ ಇದು ನೋಡಿ ಒಳ್ಳೆ ರಿಯಲ್ ಚಾಲೆಂಜ್ ಇದು ಮತ್ತು ಕನ್ಸ್ಟ್ರಕ್ಟಿವ್ ಇದು ಡಿಸ್ಟ್ರಕ್ಟಿವ್ ಅಲ್ಲ ಅವರು ಒಪ್ಪಬೇಕು ನನ್ನ ವಶಿಷ್ಠರ ಬಗ್ಗೆ ಅಷ್ಟು ಪ್ರೀತಿ ಬಂದಿತ್ತು ಅವರಿಗೆ ಕೊನೆಗೆ ವಶಿಷ್ಠರು ತುಂಬಾ ಶಾಂತ ಸ್ವಭಾವ ಒಪ್ಕೊಂಡ್ಬಿಟ್ಟಿರುತ್ತ ಒಪ್ಕೊಂಡಂತೆ ವಿಶ್ವಾಮಿತ್ರರಿಗೆ ಭಾರಿ ಖುಷಿ ಆಯಿತು ಅವ್ರು ಯಾವ ಮಟ್ಟದ ಬ್ರಾಹ್ಮಣರಾದ್ರು ಗೊತ್ತಾ ವಿಶ್ವಾಮಿತ್ರ ಮುನಿಗಳು ಇವತ್ತು ಸಂಧ್ಯಾವನ್ನೆ ಮಾಡಿದ್ರೆ ಬ್ರಾಹ್ಮಣ ಅಂತ ಕರೀತಾರೆ ಸಂಧ್ಯಾವನ್ನೆ ಮಾಡಿಬಿಟ್ರೆ ಸರಿಯಾಗಿ ಪರವಾಗಿಲ್ಲ ಬ್ರಾಹ್ಮಣ ಅಂತ ಕರೆಯೋ ಕಾಲ ಇನ್ನೇನು ಮಾಡಲಿಕ್ಕೆ ಬರದೆ ಹೋದ್ರು ಕೂಡ ಕುರಿಯಾದನ್ನ ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಗಾಯತ್ರಿ ಅಂತ ಹೇಳಿದ್ರೆ ಬ್ರಾಹ್ಮಣ ಅಂತ ಕರೆದ್ರೆ ಗಾಯತ್ರಿ ಮಂತ್ರ ದ್ರಷ್ಟಾರ ಮುನಿಗಳು ವಿಶ್ವಾಮಿತ್ರ ಮುನಿಗಳು. ಪ್ರತಿನಿತ್ಯ ಅವರ ಹೆಸರನ್ನು ಸನ್ಯಾಸ ಮಾಡಾಗಿಲ್ಲ, ಗಾಯತ್ರಿ ಜಪ ಮಾಡಾಗಿಲ್ಲ, ಅರ್ಘ್ಯ ಕೊಡಾಗಿಲ್ಲ ಅಂತ ಬ್ರಾಹ್ಮಣ್ಯ ಸಂಪಾದನೆ ಮಾಡಿದಂತ ಹಿರಿಮೆ ವಿಶ್ವಾಮಿತ್ರ ಮುನಿಗಳು. ಅಂದ್ರೆ ವಶಿಷ್ಠರಂತಹ ಗುರುಗಳು ವಿಶ್ವಾಮಿತ್ರರಿಗೆ ಕೊಟ್ಟ ಆದರ್ಶ ಇಷ್ಟು ದೊಡ್ಡದಾಗಿತ್ತು ಅಂತ ಅರ್ಥ ಮಾಡಿಕೊಂಡ್ರೆ ಪುರೋಹಿತರ ಹಿರಿಮೆ ಇಷ್ಟು ದೊಡ್ಡದು, ಆದ್ರಿಂದ ಪುರೋಹಿತರಿಂದ ಬದುಕಬಾರದು, ನಿಮಗೆ ಹೇಗಿದ್ರು ನಡೆಯುತ್ತೆ, ನೀವು ದೊಡ್ಡವರು, ನೀವು ಲೋಕ ಗೊತ್ತಾಗಬೇಕಲ್ಲ ಅಂತ ಹೇಳಿದಾಗ ಅವ್ರು ಆಗಬಹುದು ಅಂತ ಒಪ್ಪಿಕೊಂಡ್ರಂತ. ಆಗ ಹೇಳ್ತಾರೆ, ಒಂದು ಕೆಲಸ ಮಾಡಿ, ಭೂಲೋಕದ ಪುರೋಹಿತ ನಿಮಗೆ ಬೇಡ, ನೀವು ದೇವತೆಗಳು, ದೇವಲೋಕದವರು ಕಳಿಸ್ಕೊಡ್ತೇನೆ ಅಂತ ಹೇಳ್ತಾರೆ. ಇದು ಪಾಂಡವರ ಪುರೋಹಿತರ ಬಗ್ಗೆ ಒಂದು ಹೊಸ ಸ್ಪೆಷಾಲಿಟಿ ಇದು. ಒಂದು ಭೂಲೋಕದವರಲ್ಲ ಅವರು, ದೇವಲೋಕದ ಕಳಿಸಿಕೊಡ್ತೇನೆ ಅಂತ ಇಂದ್ರದೇವರು ಹೇಳಿಬಿಟ್ಟು ಪುರೋಹಿತರು ಕಳಿಸಿಕೊಟ್ರಂತೆ. ಅವರ ಧೌಮ್ಯ ಮುನಿಗಳು ಅಂತ ಅವರೇ ಪಾಂಡವರುಗಳು, ಧೌಮ್ಯಾಚಾರ್ಯ, ಅವತ್ತಿನಿಂದ ಧೌಮ್ಯಾಚಾರ್ಯ ಪಾಂಡವರ ಜೀವನ ಪೂರ್ತಿ ಇರ್ತಾರೆ. ಕೊನೆಗೆ ಅವರ ಸಾಯಿಗಳು ಮತ್ತೆ ವಾಪಸ್ ಹೋಗಿಬಿಡ್ತಾರೆ, ತಮ್ಮ ಕೆಲಸ ಮುಗಿತಲ್ಲ ರೆಪ್ಯುಟೇಷನ್ ಮುಗಿದು ವಾಪಸ್ ಹೋಗಿಬಿಡ್ತಾರೆ ಪಾಪ. ಇದು ಧೌಮ್ಯ ಮುನಿಗಳ ಒಂದು ಸಿದ್ಧಿ ಅದು. ಅಂತ ಅಂದ್ರೆ ಪಾಂಡವರ ಈ ಸಿದ್ಧಿಗೆ ದುರ್ಯೋಧನಿಗೆ ಶಕುನಿಯೇ ಪುರೋಹಿತ, ಅವನು ಅವನ ಗತಿ ಆಗಿರಬೇಕು ಲೆಕ್ಕಾಗಿ. ಶಕುನಿ ಅಂತ ಪುರೋಹಿತ ಏನ್ ಸಾಧನೆ ಮಾಡಿದ್ರು ದುರ್ಯೋಧನ, ವಂಶ ನಿರ್ವಂಶ ಮಾಡಿಕೊಂಡು ಬಿಟ್ಟ. ಪಾಂಡವರು ಬದುಕಿದ್ದಕ್ಕೆ ಹೇಗೆ ಬದುಕಿದ್ದಾರೆ, ನಿಜವಾದ ಅರ್ಥದಲ್ಲಿ ಪಾಂಡವರ ಕಥೆ ಧರ್ಮೋಭಿವರ್ಧತೆ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ಮೃಕೋದರ ಕೀರ್ತನೇನ, ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತವು ಕಥಯತಾಂ ನಭವಂತಿ ರೋಗಾಹ. ಇದು ಅವರ ಸಿದ್ಧಿ. ಇಷ್ಟೆಲ್ಲ ಮಾಡಿಕೊಂಡು ಪಾಂಡವರು ಮುಂದೆ ಹೊರಟರಂತೆ. ಹೋಗ್ತಾ ಹೋಗ್ತಾ ಪಂಚಾಲ ಪಟ್ಟಣ ಸೇರಿದ್ದಾರೆ. ದ್ರುಪದ ರಾಜನ ಶೈಮರದ ಮಂಟಪವನ್ನು ತಲುಪಿದ್ದಾರೆ. ಅವರು ಇಳ್ಕೊಂಡಿದ್ದು ಪಾಂಡವರು ಒಬ್ಬ ಭಾರ್ಗವ ಕರ್ಮಶಾಲಾಂ ಅಂತ ಕರೀತಾರೆ. ಭಾರ್ಗವ ಕರ್ಮಶಾಲಾಂ, ಮಹಾಭಾರತದಲ್ಲಿ ಭಾರ್ಗವ ಕರ್ಮಶಾಲ ಕುಂಬಾರನ ಮನೆ ಅಂತ ಅರ್ಥ. ಒಬ್ಬ ಕುಂಬಾರನ ಮನೆಯಲ್ಲಿ ಅವರು ಕ್ಯಾಂಪ್ ಮಾಡಿದರು. ಅಲ್ಲಿ ಇಳ್ಕೊ ತಮ್ಮ ಗುರುತು ಯಾರಿಗೆ ಸಿಗಬಾರದು ಅನ್ನೋ ದೃಷ್ಟಿಯಿಂದ ಕುಂಬಾರ ಮನೆ ಇಳ್ಕೊಂಡು ಬಿಟ್ಟು ಪ್ರತಿನಿತ್ಯ ಸಭೆಗೆ ಹೋಗೋದು ವಾಪಸ್ ಬರೋದು, ಸಭೆಗೆ ಹೋಗೋದು ವಾಪಸ್ ಬರೋದು. ಆ ಸಭೆ ಫಿಕ್ಸ್ ಆಗಿತ್ತು. ಮುಂದೆ ಒಂದು ದಿವಸ ಮೊದಲೆಲ್ಲ ಬೇರೆ ಬೇರೆ ಕಾರ್ಯಕ್ರಮ, ದಿವಸ ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳು, ಪೂರ್ವಭಾವಿ ಸಿದ್ಧತೆಗಳವೆಲ್ಲ ಕೂಡ. ಪೂರ್ವಭಾವಿ ಸಿದ್ಧತೆ 15 ದಿವಸಗಳ ಕಾಲ ನಿರಂತರ ಕಾರ್ಯಕ್ರಮಗಳಿದ್ದುವಂತೆ. ಪ್ರತಿನಿತ್ಯದಲ್ಲಿ ಹೋಗೋದು, ಅತಿಥಿಗಳು ಪರಿಚಯ ಆಗೋದು, ರಾಜರು ರಾಜಕುಮಾರರುಗಳೆಲ್ಲ ಸಾಲು ಸಾಲು ಸ್ಪೆಷಲ್ ಸ್ಟೇಡಿಯಂ, ಅದಕ್ಕೋಸ್ಕರ ದ್ರೌಪದಿ ಸ್ವಯಂವರಕ್ಕೋಸ್ಕರವಾಗಿ ತೀರ ವಿನೂತನವಾದಂತಹ ಸಭಾಮಂಟಪ, ಚಿತ್ರ ವಿಚಿತ್ರವಾದಂತಹ ಅಲಂಕಾರ. ಆ ಮೊದಲೇ ಹೇಳಿದಂತೆ ಅಲ್ಲಿ ಬರದೇ ಇದ್ದ ರಾಜರುಗಳೇ ಇಲ್ಲ, ರಾಜಕುಮಾರರುಗಳೇ ಇಲ್ಲ. ಒಬ್ಬ ವಿವಾಹ ಯೋಗ್ಯನಾಗಿದ್ದಂಥ ಒಬ್ಬ ರಾಜ ಕ್ಷತ್ರಿಯ ಇದ್ದಾನೆ ಅಂದ್ರೆ ಅಲ್ಲಿಗೆ ಅವನು ಬಂದೇ ಇದ್ದ ಅಂತ ಒಂದು ವಾತಾವರಣ ನಡೀತು. ಎಲ್ಲ ಸೇರಿದ್ದಾರೆ ಶೈಮರ ಮಂಟಪದ ಆ ಸಭೆಯೊಳಗೆ. ಒಂದು ದಿವಸ ಬಂತು, ಅವತ್ತು ಪ್ರಧಾನವಾದ ದಿವಸ, ಅವತ್ತೇ ಸ್ವಯಂವರದ ವ್ಯವಸ್ಥೆ ಆಗಿರೋದು. ಎಲ್ಲರೂ ಸೇರಿದ್ದಾರೆ. ದುಷ್ಟದ್ಯುಮ್ನ ಬಂದಿದ್ದಾನೆ ಬಹಳ ಹೆಮ್ಮೆಯಿಂದ. ದ್ರೌಪದಿಯನ್ನು ಕರ್ಕೊಂಡು ಬರ್ತಾ ಇದ್ದಾನೆ, ಜೊತೆಗೆ ತನ್ನ ಸಹೋದರಿಯಾದ ದ್ರೌಪದಿಯನ್ನು ಕರ್ಕೊಂಡು ಸ್ವಯಂವರ ಮಂಟಪವನ್ನು ಪ್ರವೇಶ ಮಾಡ್ತಾ ಗಂಭೀರವಾಗಿ ಅನೌನ್ಸ್ ಮಾಡ್ತಾ ಇದ್ದಾನೆ. ಸಭೆಯ ಕಾರ್ಯಕ್ರಮ ನಿರೂಪಣೆ ಮಾಡಬೇಕಲ್ಲ, ನಿರೂಪಣೆಗೆ ನಿಂತ್ಕೊಂಡಿದ್ದಾನೆ ದುಷ್ಟದ್ಯುಮ್ನ. ಅವನ್ನೇ ಯಾಕೆ ನಿಲ್ಲಿಸಿದ್ರು ಅಂತ ಒಂದು ಪ್ರಶ್ನೆ. ಅವನ್ನೇ ಯಾಕೆ ನಿಲ್ಲಿಸಿದ್ರು? ಮಹಾಭಾರತ ನಮಗೆ ಅನೇಕ ರೀತಿ ಮಾಹಿತಿ ಕೊಡತಕ್ಕಂತ ಗ್ರಂಥ. ಹಿಂದಿನ ಕಾಲಕ್ಕೆ ಮೈಕಿತ್ತ ನಾವು, ಇದೇ ಸಮಸ್ಯೆ, ಮೈಕಿತ್ತ ಅವರಿಗೆ, ಮರಕ್ಕೆ ಕರೆಂಟ್ ಇರ್ತಿತ್ತ, ಇವೆಲ್ಲ ಪ್ರಶ್ನೆ ಮಾಡೋ ಜನ ನಾವು. ಆದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ, ಮರ್ತುಬಿಟ್ಟಿದ್ದಾರೆಲ್ಲ ಕೂಡ. ಹಿಂದಿನ ಕಾಲದ ವ್ಯವಸ್ಥೆ ಆಗಿತ್ತು ಅಂದ್ರೆ ಡೆಲ್ಲಿಯಲ್ಲಿ ಒಂದ್ ಕಡೆ ನೋಡಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಸ್ಪಾಟ್ ಅಲ್ಲಿ ಸಭೆಯಲ್ಲಿ ಎಲ್ಲರಿಗೂ ಕೇಳಿಸ್ಬೇಕು. ನ್ಯಾಚುರಲ್ ವ್ಯವಸ್ಥೆ ಅದು. ಬಂತು ಈ ರೀತಿಯಾದ ಭವನಗಳನ್ನು ಕಟ್ಟತಕ್ಕಂಥ ವ್ಯವಸ್ಥೆ ಇತ್ತಾಗ. ಮತ್ತೆ ಅನೌನ್ಸ್ ಮಾಡೋರಿಗೂ ಹಾಗೇನೆ ಅಂತ ಒಂದು ಕಂಠ ಸಂಪತ್ತು ಇರಬೇಕು ಅವನಿಗೆ. ಗಂಭೀರವಾದಂತಹ ಘೋಷ ಇರಬೇಕು, ಕಿರಿಚೋದಲ್ಲ, ಕೂಗೋದಲ್ಲ, ಗಾಂಭೀರ್ಯದ ಘೋಷ ಇರಬೇಕು. ಅಂಥವನಿಗೆ ಮಾತ್ರ ಅಂತ ಅವಕಾಶ. ಆ ವ್ಯವಸ್ಥೆನೇ ಹಾಗೆ ಮಾಡ್ತಾ ಇದ್ರಂತೆ. ಯಾವ ಸೈನ್ಸ್ ನಮಗೆ ಮರ್ತೋಗಿದೆ ಇವತ್ತಿನ ದಿವಸ ಅಂತ ತಿಳುವಳಿಕೆ ನಮಗೆ ಇಲ್ಲವೇ ಇಲ್ಲ. ಇವತ್ತು ಯಾವ ಕಾಲಕ್ಕೆ ಎಂಥ ಸಭಾಮಂಟಪವನ್ನು ಹೇಗೆ ಮಾಡಬೇಕು, ವಾಸ್ತು ಹೊಸ ವಾಸ್ತು ಅದು ಒಂದೆಲ್ಲ ಕೂಡ ಅಂತ ನಿರ್ಮಾಣ ರೀತಿ ಮಾಡಿದರೆ ಆ ಜಾಗದಲ್ಲಿ ನಿಂತು ಮಾತಾಡಿದ್ರೆ ಮೈಕ್ ಮೈಕ್ ಇಲ್ಲದೆ ಎಲ್ಲೋ ಮಾತಾಡಿದ್ರೆ ಕೆಲಸದಿಲ್ಲ. ಮೈಕ್ ಒಂದು ವ್ಯವಸ್ಥೆ ಇದೆ, ಇಷ್ಟೇ ಮಾತಾಡಬೇಕು ಅಂತ ಹೇಳಿಬಿಟ್ಟು ಆ ತರಹ ಆ ಸ್ಪಾಟಲ್ಲಿ ನಿಂತು ಮಾತಾಡಿದರೆ ಅಷ್ಟು ಜನಕ್ಕೂ ಕೇಳಬೇಕು. ಅಲ್ಲಿ ನಿಂತ್ಕೊಂಡ ಭ್ರಷ್ಟದ್ಯುಮ್ನ ಅವನ ಆಚಾರವನ ಬಗ್ಗೆ ಬರೀತಾರೆ, ಘನತುಲ್ಯ ಘೋಷ. ಅವನ ಧ್ವನಿ ಹೇಗಿತ್ತು ಅಂದ್ರೆ ಮೇಘ ಗಂಭೀರವಾದಂತಹ ಧ್ವನಿ ಅಂತ. ದುಷ್ಟದ್ಯುಮ್ನ ಅಗ್ನಿ ಅವತಾರ, ಅಗ್ನಿ ಜೋರ ಉರಿಬೇಕಾದ್ರೆ ಎಂತ ಶಬ್ದ ಬರುತ್ತೆ ನೋಡಿ, ಅಗ್ನಿ ಜೋರ ಉರಿಬೇಕಾದ್ರೆ ಅಗ್ನಿ ಸೌಂಡೇ ಸೌಂಡ್. ಆ ರೀತಿಯಾದ ಧ್ವನಿಯಿಂದ ಅನೌನ್ಸ್ ಮಾಡ್ತಾ ಇದ್ದಾನು. ನೋಡಿ ನೀವು ಜನ ಸೇರಿದ್ದೀರಿ, ಇಲ್ಲಿ ಬಿಲ್ ಇದೆ ಗಮನಿಸಿ ಅಂತ ಹೇಳಿದ್ದಾರೆ. ಬಿಲ್ ಇದೆ, ಪಕ್ಕದಲ್ಲಿ ಬಾಣಗಳಿವೆ, ಪಕ್ಕದಲ್ಲಿ ಬಾಣಗಳಿದೆ, ದೊಡ್ಡ ನೀರಿನ ಕೊಪ್ಪರಿಗೆ ಇದೆ, ನೀರಿನ ಕೊಪ್ಪರಿಗೆ ಇದೆ. ಈ ಕಡೆ ಬಿಲ್ಲು ಬಾಣಗಳು, ಬಿಲ್ಲು ಬಿಚ್ಚಿಟ್ಟಿದ್ದಾರೆ, ಕಟ್ಟಿಟ್ಟಿಲ್ಲ. 5 ಬಾಣ ಜೊತೆಗಿಟ್ಟಿದ್ದೇವೆ, ದೊಡ್ಡ ಕೊಪ್ಪರಿಗೆ ಇದೆ, ಮೇಲೆ ಮತ್ಸ್ಯಯಂತ್ರವನ್ನು ಕಟ್ಟಿದ್ದೇವೆ. ತೋರಿಸ್ತಾರೆ ಮತ್ಸ್ಯಯಂತ್ರವನ್ನು ಕಟ್ಟಿದ್ದೇವೆ, ಕೊಪ್ಪರಿಗೆಯಲ್ಲಿ ನೀರಿದೆ, ಮತ್ಸ್ಯಯಂತ್ರದ ಪ್ರತಿಬಿಂಬ ನೀರಲ್ಲಿ ಕಾಣ್ತಾ ಇದೆ, ಎಲ್ಲ ಸರಿಯಾಗಿ ನೋಡಿಕೊಳ್ಳಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ನೋಡಿಕೊಳ್ಳಿ, ಇದನ್ನ ಏನ್ ಮಾಡಬೇಕು ಗೊತ್ತೇನು, ಏತೇನ ಕಾರ್ಮುಕವರೇನ, ಈ ಶ್ರೇಷ್ಠವಾದ ಧನಸ್ಥನ ತಗೋಬೇಕು. ತಗೊಂಡು ಬಿಟ್ಟು ಮತ್ಸ್ಯಾವಭಾಸಂ ಉದಕೇ ಪ್ರತಿವೀಕ್ಷ ಏನ, ಆ ಮೀನಿನ ಪ್ರತಿಬಿಂಬವನ್ನ ನೀರಿನೊಳಗೆ ನೋಡಬೇಕು. ಆಮೇಲೆ ಇಲ್ಲಿರೋ ಬಾಣಗಳನ್ನು ತಗೊಳ್ಬೇಕು. ಈ ಬಾಣಗಳನ್ನು ತಗೊಂಡು ಬಿಟ್ಟು ಒಟ್ಟಿಗೆ ಹೊಡಬೇಕು. ಒಂದೊಂದು ಬಾಣ ಇಟ್ಟು ಹೊಡೆದ ಸಾಧ್ಯ, ಐದು ಬಾಣ ಒಟ್ಟಿಗೆ ಇಡಬೇಕು. ಅದರೊಳಗೆ ಒಟ್ಟಿಗೆ ಇಟ್ಟುಬಿಟ್ಟು ಮತ್ತೆ ನೋಡ ಡೈರೆಕ್ಟ್ ನೋಡಾಗಿಲ್ಲ, ಕೊಪ್ಪರಿಗೆ ಪ್ರತಿಬಿಂಬ ನೋಡ್ಬೇಕಷ್ಟೇ. ಅವರು ಕೊಪ್ಪರಿಗೆ ನೀರಿದೆಯಲ್ಲ, ಮತ್ಸೆಯಿಂದ ಪ್ರತಿಬಿಂಬ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಅದನ್ನು ನೋಡ್ಬೇಕು. ಅವರು ಕೆಳಗಡೆಗೆ ನೋಡಬೇಕು, ಮೇಲ್ಗಡೆ ಹೊಡಿಬೇಕು, ಮೇಲ್ಗಡೆ ಹೊಡಿಬೇಕು. ಒಂದು ಬಾಣ ತಾಕಿದ್ರೆ ಉಪಯೋಗ ಇಲ್ಲ, ಐದು ಬಾಣನೂ ತಾಕಬೇಕು. ಬರೀ ಮತ್ಸೆಯಂತ ಟಚ್ ಆದ್ರೆ ಪ್ರಯೋಜನ ಇಲ್ಲ, ಎಲ್ಲ ಬಾಣ ಅದಕ್ಕೆ ತಾಕಿ ಅದು ಕೆಳಗೆ ಬೀಳಬೇಕು. ಆ ರೀತಿ ಅವನು ಹೊಡಿತಾನಲ್ಲ, ಅವನನ್ನ ಕೃಷ್ಣ ತಮನ ವೈದ್ಯ ಯಾಶ್ಯತೀಹ ನರೇಂದ್ರ ವೀರಾಹ, ನನ್ನ ತಂಗಿಯಾದ ಕೃಷ್ಣಾದೇವಿ ದ್ರೌಪದಿ ದೇವಿ ಅಂಥವನನ್ನು ಅನುಸರಿಸ್ತಾಳೆ, ಮಾಲೆ ಹಾಕ್ತಾಳೆ ಅಂತ ಅನೌನ್ಸ್ ಮಾಡಿದರೆ. ಇದು ಏತೇನ ಕಾರ್ಮುಕವರೇಣ ತರೂಪರಿಸ್ಥಂ ಮತ್ಸ್ಯಾವಭಾಸಂ ಉದಕೆ ಪ್ರತಿವೀಕ್ಷೇನ ಏತೈಶ್ಚರೈಹಿ ಪ್ರತಿಹತೋ ಭವತೀಹ ಮತ್ಸ್ಯ ಕೃಷ್ಣಾನುಯಾಶ್ಚಿತ ಮಧ್ಯ ನರೇಂದ್ರ ವೀರಾಹ. ಇದು ಆತ ಮಾಡಿದ ಘೋಷಣೆ. ನರೇಂದ್ರ ವೀರಾಹ ಎಲೆ ರಾಜರಗಡೆ ಕೂತ ಜನಗಡೆ ಕೇಳಿ, ಇದು ನಿಬಂಧನೆ ಅಂತ ಹೇಳಿದ. ಹೇಳಿ ಆ ಕಡೆ ಸರದ. ಆಗ ವಾತಾವರಣ ಸೃಷ್ಟಿಯಾಯ್ತಂತೆ. ಎಲ್ಲ ದ್ರೌಪದಿ ದೇವಿಯ ಸೌಂದರ್ಯ ವಿಶ್ವಖ್ಯಾತಿಯ ಸೌಂದರ್ಯ. ರುಕ್ಮಿಣಿ ಸತ್ಯಭಾಮೆಯರಾದ ಮೇಲೆ ಸೀತಾದೇವಿಯಾದ ಮೇಲೆ ಅಂತ ಸುಂದರಿಯನ್ನು ಜಗತ್ತು ದಾಖಲಿಸಲಿಲ್ಲ ಅಂತ ಹೇಳಿದ್ದಾರೆ. ದ್ವಾತ್ಮಂಶ ಲಕ್ಷಣೋಪೇತವಾದಂತಹ ವ್ಯಕ್ತಿತ್ವ. ಹುಟ್ಟುತ್ತಿರ್ಲಿಕ್ಕೆ ಉತ್ಪತ್ತಿ ತತ್ವ ಸರ್ವಜ್ಞ ಸರ್ವಾಭರಣ ಭೂಷಿತ, ಉತ್ಪನ್ನ ಉತ್ಪತ್ತಿ ಆಗ್ತಿರ್ಲಿಕ್ಕೇನೆ ಸರ್ವಾಭರಣ ಭೂಷಿತ ಪೀತಾಂಬರ ಧಾರಿಣಿ ಅಂತ ಹುಟ್ಟು ಸೀತಾದೇವಿ ಆ ರೀತಿ ಪ್ರಾದುರ್ಭೂತಳಾಗಿತ್ತು. ಭೂಮಿಯ ಮಧ್ಯದಿಂದ ಸೀತಾದೇವಿಯ ಪ್ರಾದುರ್ಭಾವ, ಪದ್ಮದ ಮಧ್ಯದಿಂದ ಪದ್ಮಾವತಿಯ ಪ್ರಾದುರ್ಭಾವ, ಅಗ್ನಿಯ ಮಧ್ಯದಿಂದ ದ್ರೌಪದಿಯ ಪ್ರಾದುರ್ಭಾವ. ಅಂದ್ರೆ ಮಹಾಲಕ್ಷ್ಮಿಗೆ ಅಪ್ರಾಕೃತ ಶರೀರ, ಅವರಿಗೆ ಹುಟ್ಟೇ ಇಲ್ಲ. ಇವರಿಗೆ ಹುಟ್ಟಿದೆ, ಆದರೆ ಪವಿತ್ರವಾದ ಹುಟ್ಟು ರುಜುಗಳು. ಆಚಾರ್ಯರಿಗೆ ಹುಟ್ಟಿದೆ, ಅತ್ಯಂತ ಪವಿತ್ರವಾದ ಹುಟ್ಟು. ವೇದವ್ಯಾಸರಿಗೆ ಹುಟ್ಟೇ ಇಲ್ಲ, ಅವರು ಸಾಕ್ಷಾತ್ ಭಗವಂತ. ಅವರು ಅವರಿಬ್ಬರ ಮಧ್ಯೆ ಇರೋ ವ್ಯತ್ಯಾಸ ಇದೆ. ಅಂತ ತ್ರಿಲೋಕ ಸುಂದರಿಯಾದ ಆಕೆಯನ್ನ ನಾನು ಮದುವೆಯಾಗಬೇಕು, ನಾನು ಮದುವೆಯಾಗುವ ಕಾತರದೊಳಗೆ ರಕ್ಷ ಎದ್ದುಬಿಟ್ರಂತೆ ಒಂದು ಗುಂಪು ಹೇಳಿತಂತೆ. ಎಷ್ಟು ಜೋರಾಗೆದ್ರು ಗೊತ್ತಾ ಅವರು? ಆಚಾರ್ಯರು ಬರೀತಾರೆ, ಚಲಕುಂಡಲಾಶ್ಯಾಹ. ಅವರೇನು ಕಿವಿಗೆಲ್ಲ ಕುಂಡಲ ಎಲ್ಲ ಅಲಂಕಾರ ಮಾಡಿಕೊಂಡಿದ್ರಲ್ಲ, ಜೋರ ಹೊಡ್ಕೋತಾ ಇದ್ದ ಎದ್ದು ಸ್ಪೀಡಿಗೆ ಅದೆಲ್ಲ ಜೋರಾಗಿ ಅಳ್ಳಾಡ್ತಾ ಇದೆಯಂತೆ. ಸರಸರಸ ನುಗ್ಗಿಬಿಡಿದೆ, ನಾನು ಫಸ್ಟ್ ಅಂತೇಳಿ ಇವರ ಹತ್ರ ಬಂದ್ರು. ಅರ್ಧ ದಾರಿ ಬಂದ್ರಂತೆ ಒಂದು ಗುಂಪು, ಆ ಕ್ಲಿಯರ್ ಆಗಿ ಕಾಣಿಸ್ತು ಧನಸ್ಸು. ಅಲ್ಲಿಗೆ ನಿಂತ್ಕೊಂಡ್ರಂತೆ. ಬಹುಶಃ ನಮಗಾಗ ಕಾಣೋದಿಲ್ಲ, ಇದು ನಮ್ಮ ಟೈಪ್ ಅಲ್ಲ. ಮೆಕ್ಯಾನಿಕ್ ಬರ್ತದೆ ನೋಡಿದ ತಕ್ಷಣ ನಮ್ಮ ಕಂಪನಿ ಅಲ್ಲ ಸರ್, ಬೇರೆ ಮೈಕ್ ಅಂತ ಹೇಳ್ಬಿಡ್ತಾರೆ. ನಮ್ ಮೇಕ್ ಅಲ್ಲ ಅಂತ ಆ ಟೈಪ್ ನಮಗಾಗೋದಿಲ್ಲ ಇದು ಅಂತ ಹೇಗೆ ಹೇಳಬೇಕು ಅನ್ಕೊಂಡೆ. ನಾವು ಉಪಯೋಗಿಸಿದ ಧನಸ್ಸು ಅಲ್ಲ ಇದು, ಒಂದು ಹುಚ್ಚಾಬಡಿ ಡಿಫರೆನ್ಸ್ ಇದೆ ಅಂತ ಯೋಚನೆ ಮಾಡಿಬಿಟ್ಟು ನಲ್ಲಿಗೆ ಅಲ್ಲೇ ನಿಂತ್ಕೊಂಡ್ಬಿಟ್ರಂತ. ಇನ್ನು ವಾಪಸ್ ಹೋದ್ರೆ ಮರ್ಯಾದೆ ಉಳಿಯುತ್ತದೆ, ಮುಂದೆ ಹೋದ್ರೆ ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಾಗಿ ಹಾಗೆ ಟರ್ನ್ ಆದ್ರಂತೆ. ಇನ್ನೂ ಕೆಲವರು ಏನ್ ಮಾಡಿದ್ರಂತೆ, ಇವರಿಗಾಗಲಿ ನಾವು ಹೋಗ್ತೀವಿ, ಇನ್ನೂ ಹತ್ರ ಬಂದ್ರಂತೆ. ಪಾಪ ನೋಡ್ತಾರೆ, ಕೇಚಿತ್ತು ನಿರೀಕ್ಷೆ ಆಚಾರ್ಯನೆಲ್ಲ ಬರೀತಾರೆ. ನೋಡ್ತಲಿಕ್ಕೆ ಗಾಬರಿ ಆಗಿದ್ದು ಕೆಲವರಿಗೆ, ಕೆಲವು ತೀರ ಹತ್ರ ಬಂದ್ರಂತೆ. ಆಗ ನೋಡಿದ್ರಂತೆ, ದೇವರಾಣಿ ನಮಗಾಗೋದಿಲ್ಲ ಅಂತ ತಿಳ್ಕೊಂಡ್ರಂತೆ. ಅವ್ರು ಇನ್ನೂ ಗ್ಯಾರಂಟಿ ಮಾಡ್ಕೊಂಡ್ರು, ಮುಟ್ಟಿದ್ರೆ ಪದಿತಿ ಆಗುತ್ತೆ ಗೊತ್ತದೆಲ್ಲ ಹಿಂದಕ್ಕೆ ತಿರುಗಿಸ್ಬಿಟ್ರಂತವರೆಲ್ಲ ಕೂಡ. ಆಮೇಲೆ ಇನ್ನೊಂದು ಗುಂಪು ಮುಂದೋಯ್ತು, ಎಲ್ಲ ಹಿಡ್ಕೊಂಡು ನೋಡ್ತಾರೆ ಅದನ್ನ. ಏನು ದೊಡ್ಡ ಅಂಥ ಗಟ್ಟಿ ಅದು, ಒಂದು ಎತ್ತ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಅಂದ್ರಂತೆ. ಇನ್ನು ಬೇಗ ಉಪಯೋಗ ಇಲ್ಲ ಅಂದ್ರೆ ಮೆಲ್ಲಿಗೆ ಹೊರಟ್ರಂತೆ. ಇನ್ನು ಎತ್ತಕ್ಕಂತ ಅಪ್ಪಂತ ಬಿದ್ದರು, ಎತ್ತಕ್ಕೆ ಹೋಗಿ ಬಿದ್ದವರಿದ್ರ. ಎಷ್ಟು ಜ್ವರ ಹೋದ್ರು ಅಷ್ಟು ಜ್ವರ ವಾಪಸ್ಸು ಬಂದಾಯ್ತು. ಜ್ವರ ಹೋಗಿ ಬಂದರೆ ಔಟ್ ಆಗಿ ಬಂದರೆ ಆಗೋ ಪಾಪ, ಹೋದಾಂದ್ರೆ ಬಂದ ಅಂತ ಅರ್ಥ. ಆ ರೀತಿ ಬಂದಾಗಾಯ್ತು ಪಾಪ ನೋಡಿದ್ರು. ಆಗ ಏನ್ ಮಾಡಿದ್ರಂತೆ, ಕೆಲವ್ರು ಹೇಳ್ಬೇಕು ಗೊತ್ತಿದ್ರಲ್ಲ, ಅದು ಹೇಳಿದ ಹಾಗೆ ಕುತ್ಕೊಂಡ್ರಂತೆ ಪಾಪ. ಅವ್ರ ಖುಷಿಯೋ ಖುಷಿ ಅವರಿಗೆ, ನಾವೇ ಭಾರಿ ಜಾಣರು, ಯಾಕೆ ಅಲ್ಲಿ ಹೋಗಿ ಬರಲಿಲ್ಲ ವಾಪಸ್ಸು, ಹೇಳೋದೇ ಇಲ್ಲ. ಜನ ಇತ್ತು ಎದ್ಬಿಟ್ರೆ ಹುಡುಗಿ ಬಿಡ್ತಾರೆ ಅಂತ ತಿಳ್ಕೊಂಡಿರ್ಬೇಕು ಅಷ್ಟೇ. ಕೆಲವು ಹುಡುಗರು ಓದಿರೋದೆಲ್ಲ ಪರಿಚಯ ಹೋಗೋದೇ ಇಲ್ಲ, ಅವರು ಫೇಲಾದ್ರೆ ತಮಾಷೆ ಮಾಡ್ತಾರೆ. ಯಾಕೆ ತಾನು ಹೋಗಿ ಇಲ್ವಲ್ಲ, ಅದಕ್ಕೆ ಹೋಗಿದ್ರೆ ರ್ಯಾಂಕ್ ಬರ್ತಿದ್ದೆ ಬರೀತಿ, ಹೋಗಿದ್ರೆ ದೇವರಾಣಿ ಫೇಲ್ ಆಗ್ತಿದ್ದೆ ಗೊತ್ತು ಅವನಿಗೆ, ಇದು ರ್ಯಾಂಕ್ ಬಂದ್ ಬರ್ತಿದ್ದೆ ಅಂತ ತಮಾಷೆ ಹೊಡೆಯೋದು. ಆ ತರ ಒಂದು ಇಲ್ಲದ ಒಂದು ಪ್ರತಿಷ್ಠೆ ಅದನ್ನೆಲ್ಲ ತೋರಿಸ್ತಾ ಇದ್ದಾರಂತೆ. ಮೊದಲು ರಭಸ ಎಲ್ಲ ಹೊರಟೋಗ್ಬಿಡ್ತೀವಿ ಈಗಾಗ್ಲೇನೆ, ಏನು ಯಾರು ಹೇಳೋರೇ ಇಲ್ಲ, ಆ ಸ್ಥಿತಿ ಬಂದೋಯ್ತು. ಮೊದಲು ನಾನು ನಾನಂತ ಹೋಗೋರಿಗೆಲ್ಲ ಇನ್ನು ಹೇಳೋದಕ್ಕೆ ಗತಿ ಇಲ್ಲ, ಅದು ಶಾಂತ ವಾತಾವರಣ, ನಿಶ್ಶಬ್ದ. ಆಗ ಧನುಸ್ಸಿನ ಅಪಿಯರೆನ್ಸ್ ಆಗಿತ್ತು ಗೊತ್ತಾಗುತ್ತೆ, ಧನುಸ್ಸಿನ ಅಪಿಯರೆನ್ಸ್ ಆಗಿತ್ತು. ಅಟ್ಟ ಅತ್ಯದ್ಭುತವಾದಂತಹ ಶಿವನ ವರ ಅದಕ್ಕೆ ಇದ್ದಿದ್ದು ಗಮನಿಸಬೇಕು ನಾವು. ಶಿವನ ವರ ಇದ್ದಿದ್ರಿಂದ ಹುಡುಗರು ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ಅಂತ ಒಂದು ವಿಚಿತ್ರವಾದ ಹಂತವನ್ನು ತಲುಪಿತು. ಆ ಇನ್ಯಾರು ಹೇಳ್ತೀರಿ ಅಂತ ಎಲ್ಲ ಕೇಳ್ತಾ ಇದ್ದಾರೆ, ಧೈರ್ಯ ಯಾರಿಗೂ ಇಲ್ಲ. ಆಗ ಒಬ್ಬ ಎದ್ದನಂತೆ, ಒಬ್ಬ ಹೇಳ್ತಾನೆ, ಅಂತಿಂತವನಲ್ಲ ಅವನು, ಶಿಶುಪಾಲ ಎತ್ತ. ಶಿಶುಪಾಲ ಎದ್ದ ಅಲ್ಲಿಯಿಂದ, ಶಿಶುಪಾಲನ ರೋಡ್ ಇಲ್ಲಿ ಕಾಣ್ತಾ ಇದೆ. ಬೇಗ ಬೇಗ ಎದ್ದಿದ್ದೇ ತಡ, ಸೀರ ಬಂದಂತ ಅಲ್ಲಿಯಿಂದ. ಅವನೇನು ಎಡಗೈಯಿಂದ ಧನಸ್ಸನ್ನು ಎತ್ತಾನೆ, ಎತ್ತಲಕ್ಕಾಯ್ತು ಧನಸ್ಸನ್ನು, ಅವನಿಗೆ ಎತ್ತಲಕ್ಕಾಯ್ತು. ಬಗ್ಸ್ಲಿಕ್ಕೆ ಶುರು ಮಾಡಿಬಿಟ್ಟ, ಬಗ್ಸ್ಲಿಕ್ಕೆ ಶುರು ಮಾಡಿದ. ಜನಗಳು ಅಂತೂ ಪರವಾಗಿಲ್ಲ, ಶಿಶುಪಾಲ ಅನ್ಕೋತಾ ಇದ್ದಾರೆ. ಆ ಧನಸ್ಸು ಬಗಿಸ್ತಾ ಬಗಿಸ್ತಾ ಹತ್ರ ತಂದ, ಎಷ್ಟತ್ರ ಬಂದಿತ್ತಂತ ಭಾಗ್ಯ ಗೊತ್ತೇನು. ಇನ್ನೇನು ಕಟ್ಟಿಬಿಡ್ತಾನೆ ಅಷ್ಟು ಹತ್ರ, ಉದ್ದಿನ ಕಾಲಷ್ಟು ಬಿಟ್ಟಿತ್ತಂತಷ್ಟೇ, ಮಾಸ ಮಾತ್ರಂ ಅಂತ ಹೇಳಿದ. ಉದ್ದಿನ ಕಾಲಷ್ಟು ಬಿಟ್ಟಿತ್ತು, ಇದನ್ನ ಕಟ್ಟೇ ಬಿಡ್ತಿದ್ದ ಕೂಡ ಅವನು. ರುದ್ರದೇವ ವರ ಇದೆ ಅದಕ್ಕೆ, ಅರ್ಜುನ್ ಬಿಟ್ಟು ಬೇರೆ ಯಾರು ಕಟ್ಟಾಗಿಲ್ಲ ಅದನ್ನ. ತ ತಕ್ಷಣ ಜಾರಿತು, ತಟ್ಟಂತ ಅವನಿಗೆ ಹೊಡಿತು, ತಲ್ಟಿ ಹೊಡೆದು ಬಿದ್ದುಬಿಟ್ಟಂತೆ ಪಾಪ ಶಿಶುಪಾಲ ದಪ್ಪಂತ ಬಿದ್ದ. ಇದು ಸುವರ ವರದಿಂದ ಏನಾಯ್ತು ಅಂತ ಹೇಳುತ್ತಾರೆ, ಶಿಶುಪಾಲಿ ಭಂಗಿ ಇದೆ. ಸಿನಿಮಾ ನಾಟಕಗಳು ಉಚ್ಚಾವಟಿ ಮಾಡಿಬಿಟ್ಟಿದ್ದಾರೆ ಅವನು. ಈ ಮಹಾಭಾರತ ಸಿನಿಮಾದಲ್ಲಿ ಹೋಗೋದು ಎಲ್ಲ ಎತ್ತದ ಕಟ್ಟಿ ಕುತ್ಕೊಂಡ್ಬಿಡೋದು ಎಲ್ಲರೂ ಕೂಡ ತಪ್ಪದು. ಯಾರಿಗೂ ಕಟ್ಟಲಕ್ಕೆ ಆಗದೇ ಇಲ್ಲ ಅದನ್ನ. ಅರ್ಜುನ ಮಾತ್ರ ಕಟ್ಟ, ಬೇರೆಯವರ ಸಾಧ್ಯನೇ ಇಲ್ಲ. ಮಹಾಭಾರತ ಓದಿಲ್ಲ ಯಾರು ಕೂಡ, ತಮ್ಮ ತೋಚಿದ್ರ ಕಲ್ಪನೆ ಕೊಟ್ಟರೆ ಹೊರತು ನಿಜವಾಗಲೂ ಕಟ್ಟ ಸಂಭವನೆ ಯಾರೂ ಇಲ್ಲ ಕೂಡ. ಅಂತ ಅದ್ಭುತವಾದ ಧನಸ್ಸು, ಶಿವನ ವರದ ಕಾನ್ಸೆಪ್ಟ್ ಇವರಿಗೆ ಗೊತ್ತಿಲ್ಲ. ಶಿಶುಪಾಲ ಹೋದ, ಬಿದ್ದ, ಆದರೆ ಅವರು ಒಂದೇ ನೀ ಯಾರು ಇಷ್ಟ ಮಾಡಲಿಲ್ಲಯ್ಯ, ನಾ ಇಷ್ಟಾರು ಮಾಡಿದೆ ಅಂತ ಅವನೇ ಸಮಾಧಾನ ಅಷ್ಟೇ. ತೀರ ಫೈನಲ್ ಸೆಮಿಫೈನಲ್ ಫೈನಲ್ಸ್ ಹೋಗಿದ್ವಲ್ಲ ಅಂತ ಬಂದ್ರೆ ಆಗ ಹಾಗೆ ಆಗ್ತಾ ಹೊರತು ಜನವಿಲ್ಲದೆ ಹೋದ್ರು ಕೂಡ ಅಷ್ಟೇ, ಅವರಿಗೆ ಒಂದು ತಮಾಷೆ ಅಷ್ಟೇ. ಹುಡುಗವರಿಗೆ ತಮಾಷೆ ಮಾಡೋದನ್ನು ಇರ್ತಾರೆ, ಎಲ್ಲರೂ ಇರ್ತಾ ಇರ್ತಾರೆ. ಅವನು ಬಂದ, ಕುತ್ಕೊಂಡ ತನ್ನ ಜಾಗದಲ್ಲಿ. ಮತ್ತೊಬ್ಬ ಎದ್ದ ಹೊತ್ತಿ ಸರಿಯಾಗಿ, ಇನ್ನೊಬ್ಬ ಎದ್ದ, ಸಾಮಾನ್ಯ ವ್ಯಕ್ತಿ ಎಲ್ಲವನು, ಶಲ್ಯರಾಜನಂತ ಮಹಾನುಭಾವ ಹೇಳ್ತಾ ಇದ್ದಾನೆ. ಆಗಿನ ಕಾಲ ಶಲ್ಯರಾಜ ಅಂದ್ರೆ ಭಯ ಬಲದಲ್ಲಿ ಮತ್ತೊಬ್ಬ ಪ್ರತೀಕವು. ಆಗಿನ ಕಾಲದ ಮಹಾಬಲಾಢ್ಯರು ನಾಲ್ಕು ಜನ ಅಂತ ಪಟ್ಟಿ ಮಾಡುತ್ತಾರೆ. ಫಿಸಿಕಲ್ ಸ್ಟ್ರೆಂತ್ ಭಾರಿ ಇದ್ದಿದ್ದು ನಾಲ್ಕು ಜನಕ್ಕಂತ. ಭೀಮಶ್ಚ, ಬಲಭದ್ರಶ್ಚ, ಮದ್ರರಾಜಶ್ಚ, ವೀರ್ಯವಾನ್, ಚತುರ್ಥ ಕೀಚಕಸ್ತೇಷಾಂ, ಪಂಚಮಂ ನಾನು ಶುಶ್ರೂಮಃ. ಮೊದಲು ಭೀಮಸೇನ, ಆಮೇಲೆ ಬಲರಾಮ, ಆಮೇಲೆ ಶಲ್ಯರಾಜ, ಥರ್ಡ್ ಅವನು ರ್ಯಾಂಕಿಂಗ್ ನಲ್ಲಿ. ಅವನೆದ್ದನಂತೆ, ಯೋರ ಬರ್ತಾ ಇದ್ದಾನೆ, ಧನಸ್ಸಿನ ಹತ್ರ ಹೋದನಂತೆ. ಇದು ಧರ್ಮಸೂಕ್ಷವನ್ನು ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಶಿಶುಪಾಲನಲ್ಲಿ ಅವನ ಹಿರಣ್ಯಕಶಿಪು ಶಿಶುಪಾಲನಾಗಿ ಹುಟ್ಟಿತ್ತು, ಮಹಾ ರಾಕ್ಷಸ ಅವನು. ಅವನು ದ್ರೌಪದಿಯನ್ನು ಬಯಸೋದಾದ್ರೆ ಆಶ್ಚರ್ಯ ಅಲ್ಲ, ಅಯೋಗ್ಯರ ರೀತಿನೇ ಹಾಗೆ. ಅವರು ಸೋತ್ತಮಸ್ತಿರಿ ಕಾಮನೆ ಅವರ ಸ್ವಭಾವದಲ್ಲೇ ಬಂದಂತಹ ದೋಷ ಅದು. ಒಂದು ಶಲ್ಯರಾಜ ಅಂತವನಲ್ಲ, ಶಲ್ಯರಾಜ ಸಾಮಾನ್ಯನಲ್ಲ, ಪ್ರಹ್ಲಾದನ ತಮ್ಮ ಆತ. ಪಾಪ ಪ್ರಹ್ಲಾದನ ತಮ್ಮ ಆತ ಶಲ್ಯರಾಜ. ಇಲ್ಲಿ ಸಮಸ್ಯೆ ಶಲ್ಯ ಬಂದ, ಈಗ ಮೊದಲು ಶಿಶುಪಾಲ ಬಂದಿದ್ದ. ಶಲ್ಯ ಹಿಂದಿನ ಜನ್ಮದಲ್ಲಿ ಸಹ್ಲಾದ, ಈ ಶಿಶುಪಾಲ ಹಿರಣ್ಯಕಶಿಪು ಅದರ ಅಪ್ಪ ಮಗ. ಹಿಂದಿನ ಜನ್ಮದಲ್ಲಿ ಅಪ್ಪ ಮಗ ಅವರಿಬ್ರು ಕೂಡ, ಹಿರಣ್ಯಕಶಿಪು ಅಪ್ಪ, ಸಲ್ಲಾದ ಮಗ. ಇಲ್ಲಿ ಚೇದಿರಾಜ ಶಿಶುಪಾಲನಾಗಿ ಅವನು ಹುಟ್ಟಿದ್ದಾನೆ, ಶಲ್ಯನಾಗಿ ಹುಟ್ಟಿದ್ದ. ಇಲ್ಲಿ ಸಂಬಂಧ ಇಲ್ಲ ಅವರಿಗೆ, ಇಲ್ಲಿ ಸಂಬಂಧ ಇಲ್ಲ, ಸಂಬಂಧ ಇತ್ತಂತೆ. ಆದ್ರೆ ಅಲ್ಲಿ ಆ ಹಿರಣ್ಯಕಶಿಪುವಾದವನು ಹಿರಶಿಪಾಲನಾಗಿ ಹುಟ್ಟಿ ಇಲ್ಲಿ ಸೋತ. ಇಲ್ಲಿ ಭಾರಿ ಬಲಾಢ್ಯ ಕೌಂಟ್ ಆಗಿದ್ದವನು ಸಲ್ಲಾದ ಈ ಶಲ್ಯರಾಜ ಹತ್ರ ಬಂದ. ಬಂದು ಆ ಧನಸ್ಸನ್ನು ಎತ್ಕೊಳ್ಳಕ್ಕೆ ಹೋದ ಅಂತ ಹೇಳ್ತೀರಿ, ಒಂದನ್ನು ಸಮಸ್ಯೆ ಬರುತ್ತದೆ. ಸಲ್ಲಾದನಲ್ಲಿ ತುಂಬಾ ಸಾತ್ವಿಕ ಅವರು, ದ್ರೌಪದಿ ದೇವಿ ಅತ್ಯುತ್ತಮ ಸ್ತ್ರೀ, ಅವರನ್ನು ಮನಸ್ಸಿನಲ್ಲಿ ಕಾಮನೆ ಮಾಡಿದ್ರು ಕೂಡ ಅಂಧಂತಮಸ್ತು ಖಚಿತ. ಅಂತ ಸಂಕಲ್ಪ ಮಾಡಿದ್ರೆ ಅಯೋಗ್ಯರ ಹೊರತು ಯೋಗ್ಯರಲ್ಲ. ಶಲ್ಯರಾಜನಂತ ಪುಣ್ಯಾತ್ಮ, ಪ್ರಹ್ಲಾದನಂತ ಮಹಾನುಭಾವನ ತಮ್ಮ, ಪರಮ ವಿಷ್ಣು ಭಕ್ತ, ಅಂಥವನಿಂತ ಕೆಲಸ ಮಾಡಿಬಿಟ್ನಲ್ಲ, ತಪ್ಪಾಗಲಿಲ್ವೇ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ, ನಿರ್ಣಯ ಬರೀದ್ರೆ ಆಚಾರ್ಯ. ಅದಕ್ಕೋಸ್ಕರ ಸುಮ್ಮನೆ ಕಥೆ ಕೇಳಿದ್ರಿಗೆ ಏನೋ ಗೊತ್ತಾಗದೇ ಇಲ್ಲ. ಮಹಾಭಾರತ ಅಂದ್ರೆ ಶಾಸ್ತ್ರ, ತತ್ವಶಾಸ್ತ್ರ, ಅದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಒಂದು ಸಂಶಯ ಕೂಡ ಉಳಿಬಾರದು. ಆಚಾರ್ಯ ಬರೀತಾರೆ, ಶಲ್ಯರಾಜ ಹೋಗಿದ್ದು ಹೌದು, ಎತ್ತ ಪ್ರಯತ್ನ ಪಟ್ಟಿದ್ದು ಹೌದು, ಆದರೆ ಅವನಿಗೇನೋ ಪಾಪ ಬರಲಿಲ್ಲ. ಯಾತಕ್ಕೆ ಅಂದ್ರೆ ಅವನ ದ್ರೌಪದಿಯನ್ನು ಬಯಸಿ ಹೋಗಿರಲಿಲ್ಲ ಅಂತ ಹೇಳ್ತಾರೆ. ಅವನಿಗೆ ದ್ರೌಪದಿ ಬೇಕಾಗಿರಲಿಲ್ಲ. ಮತ್ತೆ ಯಾತಕ್ಕೆ ಹೋಗಿದ್ದ ಅಂದ್ರೆ ಆಚಾರ್ಯ ಹೇಳ್ತಾರೆ, ಸ್ಥವಿರೋಪು ವೀರ್ಯಾತ್, ಅವ್ರಿಗೆ ಶಕ್ತಿ ತೋರಿಸಬೇಕಾಗಿತ್ತಷ್ಟೇ. ವಯಸ್ಸಾಗಿತ್ತು ಶಲ್ಯರಾಜ ಸ್ವಲ್ಪ ಆಗ್ಲೇನೆ, ಜನ ನೋಡಿ ಅನ್ಕೋಬೇಕಾಗಿತ್ತು ಪರವಾಗಿಲ್ಲ ಶಲ್ಯ ಮುದುಕನಾದ್ರೂ ಪರವಾಗಿಲ್ಲ, ಏ ಭಾರಿ ಜೋರಾಗಿದ್ದಾನೆ, ಇಷ್ಟೇ ಬೇಕಾಗಿತ್ತು ಅವನಿಗೆ ಅಷ್ಟೇ. ಶಲ್ಯರಾಜ ತನ್ನ ಸಾಮರ್ಥ್ಯ ತೋರಿಸಕ್ ಹೊರಟನೇ ಹೊರತು ದ್ರೌಪದಿ ಅವನಿಗೆ ಬೇಕಿರಲಿಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಒದ್ದೇ ಒಂದು ಕೆಲಸನ ಅನೇಕರು ಯಾವ ರೀತಿ ಮಾಡಕ್ಕೆ ಬರುತ್ತೆ, ದೃಷ್ಟಿಕೋನ ಹಾಗೆ ವೇರಿ ಆಗಬಹುದು. ಶಲ್ಯರಾಜನ ದೃಷ್ಟಿಕೋನವೇ ಬೇರೆ, ಆತನ ದೃಷ್ಟಿಕೋನ ಮಠಕ್ಕೆಲ್ಲರೂ ಪ್ರಸಾದಕ್ಕೆ ಅಂತ ಅಲ್ಲ, ಹೋಟ್ಲಿಗಿಂತ ಚೀಪ್ ಆಗುತ್ತೆ ಅಂತ ಹೋಗೋರು ಇರ್ತಾರೆ, ಕೆಲವರೆಲ್ಲ ಚೀಪ್ ಆಗುತ್ತೆ ಸ್ವಲ್ಪ ಕ್ಲೀನ್ ಆಗಿರುತ್ತೆ ಆತರ ಹೋಗೋರು ಇರ್ತಾರೆ. ಭಕ್ತಿಯಿಂದ ಹೋಗಬೇಕಂತ ಏನಿಲ್ಲ ಅವರಿಗೆ, ಅಂದ್ರೆ ಒಂದೇ ಮಠದಲ್ಲಿ ಹೋಗೋರಲ್ಲಿ ಹೇಗೆ ಯೋಗ್ಯರಾಗಿರ್ಬೇಕಾಗಿಲ್ವೋ ಅದೇ ತರಹನೇ ಎಲ್ಲ ಅಯೋಗ್ಯರು ಅಲ್ಲ ಯೋಗ್ಯರು ಅಲ್ಲ, ಅವ್ರ ಸ್ವರೂಪಕ್ಕೆ ಸೇರಿದ್ದಷ್ಟೇ. ಶಲ್ಯರಾಜರಿಗೆ ಬೇಕಾಗಿದ್ದು ಕೇವಲ ತನ್ನ ಬಲಪ್ರದರ್ಶನ ಮಾತ್ರವೇ ಹೊರತು ಕಾಮನೆ ಇರಲಿಲ್ಲ. ಸ್ಥವಿರೋಪಿ ವೀರ್ಯಾ, ಶಲ್ಯರಾಜ ಹೋದ, ಆ ಧನಸ್ಸನ್ನು ಎತ್ತಿದ, ಅವನ ಬಲಕ್ಕೆ ಧನಸ್ಸು ಲೆಕ್ಕ ಎತ್ತದೇನು ಕಷ್ಟವಾಗಲಿಲ್ಲ. ಬಗ್ಗಿಸೂ ಬಿಟ್ಟ, ಕಟ್ಲಕ್ಕೆ ಹೊರಟೂ ಬಿಟ್ಟ, ಇನ್ನೇನು ಕಟ್ಟುತ್ತಾ ಶಲ್ಯ ಇದನ್ನು ಮೀರಿಸಿಬಿಟ್ಟ ಶಿಶುಪಾಲನನ್ನು ಕೂಡ. ಅವನೇ ಉದ್ದಿನ ಕಾಳಷ್ಟು ಬಿಡಿ, ಹೆಸರು ಕಾಳಷ್ಟು ಹತ್ರ ಬಿಡುತ್ತಂತೆ ಪಾಪ. ಮೃತು ಮುದ್ರ ಮಾತ್ರೇ ಅಂತ ಆಚಾರ್ಯ ಹೇಳ್ತಾರೆ. ಹೆಸರು ಕಾಳ ಹತ್ರ ಇತ್ತು, ಇನ್ನೇನು ಕಟ್ಟುತ್ತಾರೆ ಅಂತ ಅನ್ಕೋತಿ. ಸರಿಯಾಗಿ ಶಿವನ ವರ ಇತ್ತಲ್ಲ, ಬೇರೆಯವರಿಗೆ ಆಗಲೇಬಾರದು ಅಂತೇಳಿ ಕಷ್ಟ ಕೈಜಾರಿತು. ಶಲ್ಯರಾಜನ ಹೊಡಿತು ಪಾಪ, ದಪ್ಪಂತ ಆತನು ಬಿದ್ದ. ಆ ರಾತ್ರಿ ಒಂದು ಜಾಸ್ತಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮುಂದೆ ಹೋಗನಲ್ಲ ಶಿಶುಪಾಲಿಗಿಂತ ಒಂದು ಹೆಪ್ಪು ಮುಂದೆ ಹೋಗಿದ್ದಕ್ಕೆ ಅವನಿಗೆ ಕೀರ್ತಿಯೇನೋ ಬಂತು, ತನ್ನ ಪರಾಕ್ರಮ ತೋರಿಸಿಬಿಟ್ಟ. ಆದ್ರೆ ಗುರಿಯಂತೂ ಸಾಧಿಸಲಿಕ್ಕೆ ಆಗಲಿಲ್ಲ, ಅಲ್ಲಿ ವಾಪಸ್ ಹೋದ್ರೆ ಒಬ್ಬೊಬ್ಬರು ಹೋಗಿ ವಾಪಸ್ ಬಂದಾಗೆಲ್ಲ ಇನ್ನು ಹೇಳ್ಬೇಕು ಅಂದವರು ಅದ್ದುಬದ್ಧ ಧೈರ್ಯನೇ ಹೋಗಿಬಿಡ್ತಾ ಇತ್ತು ಅವ್ರಿಗೆ ಪಾಪ. ಶಿಶುಪಾಲನಂತ ಸ್ಥಿತಿ ಹೀಗಾಯಿತು, ಹೇಳಿ ಕೇಳಿ ಉಚ್ಚಾಪಟ್ಟು ದುಷ್ಟ ಅವನು. ಎಂಥ ಬಲ ಇದೆ ಅವನ ಕೈಲಿ ಆಗಲಿಲ್ಲ. ಶಲ್ಯರಾಜ ಅಂತೂ ನಂಬರ್ 3 ಅಂತ ರ್ಯಾಂಕಿಂಗ್ ಇದ್ದವನ ಗತಿ ಹೀಗಾಯಿತು. ಇನ್ನು ನಾವು ಎದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಒಬ್ಬರೇ ಇನ್ನು ಸಂಕಲ್ಪ ಕೂಡ ಚೇಂಜ್ ಮಾಡೋ ಸ್ಥಿತಿಗೆ ಬಂತು. ಮುಂದೇನಾಗುತ್ತೆ ಭಾರಿ ಕುತೂಹಲ. ಸ್ವಯಂ ರಾಷ್ಟ್ರ ಬೇಗ ಮುಗಿಯೋದಿಲ್ವಲ್ಲ, ನಾಳೆಗೆ ಸೊ ಏನಾಗುತ್ತೆ, ಮುಂದೆ ಯಾರ್ಯಾರು ಬರ್ತಾರೆ, ಏನೇನಾಗುತ್ತೆ, ಮುಂದೆ ಯಶಸ್ವಿ ಯಾರಾಗ್ತಾರೆ, ಹೇಗಾಗ್ತಾರೆ, ಹಿನ್ನೆಲೆ ಏನು, ಪರಿಣಾಮ ಏನು, ಒಂದೊಂದು ಕೂಡ ಮಹಾಭಾರತ ಆಶ್ಚರ್ಯಕರವಾಗಿ ಕೊಡುತ್ತೆ. ಅದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.